ಚಂದ್ರಿಕಾ ಸ್ವಾಂಸ ಸಂತಾಪಂ ಪರಿಹೃಂದ ವಾಣಿತೆ ಸರವಾಣ್ಯಂಬ ಚರಣೋ ಸುಧಿ ಸರ್ವದಾ ಮಧ್ವಾಚ್ಯ ಕರಣೆ ಭೂಯ ಶ್ರೀಮದಾಚಾರ್ಯ ಹರಾಯ ಭಜಕಾರಿಷ್ಟರಾಯ ಗುರುವೈರಿರೆ ಭವಾಯ ಭವತೆ ಭೂಯ ಶಿವಾಯ ಸರತಾನ ಉಮೇಶಾದ್ಯ ಸುರಾವೋಹಂ ಗಿಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕೃತ ಮನೋ ಮೇ ಮಧ್ವಭಾವ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಪಾರ್ಯಃ ಮುನಿತ್ರಯ ಭವಾಹ ವಾದಿರಾಜಗುರುಂ ವಂದೇ ಪ್ರಭೂತ್ತಮ ಗುರುಂ ತಥಾ ರಾಘವೇಂದ್ರಾಂ ತಥಾ ಸರ್ವಾಂ ಸದ್ಗುರುಂ ನಮೋಸ್ಮ್ಯಹಂ ಶ್ರೀಮಂಡಲಮಿತ್ರಿತಾಃ ಗುರುಮಗೋಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಃ ತಾಂ ನಮಸ್ತೇ ಗುರುಂ ಮಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮತೀರಯೆ ಪರಮ ಪವಿತ್ರವಾದಂತಃ ವನಭೋಜನ ರಾತ್ರಿ ಹವನ ಅಂತಕ್ಕಂಥ ಶ್ರೇಷ್ಠವಾದ ಒಂದು ಕಾರ್ಯ ಇದೆ. ಪ್ರತಿಯೊಬ್ಬರು ಮಾಡಬಹುದಾದ ಕಾರ್ಯ ಅಲ್ಲ, ಮಾಡಲೇಬೇಕಾದಂಥ ಒಂದು ಕಾರ್ಯ. ರಾತ್ರಿ ಹವನ ವನಭೋಜನ ಅಂತ ಕರೆದಿದೆ. ಇವೆಲ್ಲ ಯಾತಕ್ಕೆ ಆಚಾರದ ಒಂದು ಭಾಗ ಇದೆ. ಅವೆಲ್ಲ ಸಹ ಉಪನಿಷತ್ತುಗಳಲ್ಲಿ ಹೇಳುತ್ತಾರೆ. ಪ್ರತಿಯೊಬ್ಬರು ಪಕ್ಷಿಗಳು ಅಂತ ಕರೆದಿದೆ. ದ್ವಾಸುಪರ್ಣ ತೈಜಾಸಕಾರ, ಪ್ರತಿಯೊಬ್ಬ ಜೀವನ ಒಬ್ಬ ಪಕ್ಷಿ. ಆ ಪಕ್ಷಿ ಅಂದರೆ ಹಾರಬೇಕು. ಎಲ್ಲಿಗೆ ಹಾರಬೇಕು? ಪಕ್ಷಿ ಪಂಜರದಿಂದ ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಪಂಜರದಿಂದ ಹೊರಗೆ ಹಾರಬೇಕು. ಈ ಸಂಸಾರವೇ ಪಂಜರ, ಸಂಸಾರ ಬಂಧನ. ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಪ್ರತಿಯೊಬ್ಬ ಯೋಗ್ಯನಾದ ಜೀವ ಪ್ರಯತ್ನ ಪಡ್ತಾ ಇರ್ತಾರೆ. ಅದಕ್ಕೆ ಎರಡಾಗಿದೆ. ಒಂದು ಬಾಗಿಲು ಹಾಕಿದೆ ಪಂಜರದ್ದು, ಹೊರಗೆ ಹೋದ ರೆಕ್ಕೆಗಳು ಬೇಕು. ಬರೀ ಹೊರಗೆ ಬಂದರೆ ಏನು ಪ್ರಯೋಜನ ಇದೆ? ಬಾಗಿಲು ಹಾಕಿದೆ ಸಂಸಾರ ಬಂಧನ, ಆ ಬಾಗಿಲು ತೆಗಿಬೇಕು. ಮುಂದೆ ಜೀವ ಹಾರಬೇಕು. ಎಲ್ಲಿಗೆ ಹಾರಬೇಕು ಅಂದರೆ ವೈಕುಂಠಕ್ಕೆ ಹಾರಬೇಕು. ಜೀವ ವೈಕುಂಠಕ್ಕೆ ಹಾರಿದಾಗ ಜೀವನ ಸಾರ್ಥಕ. ಇಲ್ಲೇ ಹಾರಾಡಿದ್ರೆ ಪ್ರಯೋಜನ ಇದೆ. ಇಲ್ಲೇ ಹಾರಾಡ್ತಿದ್ರೆ ಅಲ್ಲೇ ಕೂತಿದ್ರೆ ರೆಕ್ಕೆ ನೋವಾಗುತ್ತೆ, ಹೊರಟು ಬಂದು ಹೋಗೋದಿಲ್ಲ. ಆ ದೃಷ್ಟಿಯಲ್ಲಿ ಹಾರಾಟಕ್ಕೆ ಇರ್ತಕ್ಕಂಥ ಎರಡು ರೆಕ್ಕೆಗಳು ಅಂದರೆ ಒಂದು ಆಚಾರ, ಒಂದೊಂದು ವಿಚಾರ. ಆಚಾರ ಒಂದು ರೆಕ್ಕೆ, ವಿಚಾರ ಇನ್ನೊಂದು ರೆಕ್ಕೆ. ಆಚಾರಹೀನಂ ನಪುನಂತಿ ವೇದ. ಯಾರು ಆಚಾರವನ್ನು ಹೊಂದಿಲ್ಲ, ಎಷ್ಟು ವಿಚಾರವಂತರಾದರೂ ಪ್ರಯೋಜನ ಇಲ್ಲ. ಯಾರು ವಿಚಾರವನ್ನು ಹೊಂದಿಲ್ಲ, ಎಷ್ಟು ಆಚಾರ ಹೊಂದಿದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಒಂದು ರೆಕ್ಕೆ ಹರಲಕ್ಕೆ ಬರುತ್ತಾ ರೀ, ಒಂದು ರೆಕ್ಕೆಯಿಂದ ಹರಲಕ್ಕೆ ಹಾಗೆ ಬರೋದಿಲ್ವೋ, ಎರಡು ರೆಕ್ಕೆಗಳು ಬೇರೆ. ಅದನ್ನೇ ಜ್ಞಾನ ಮತ್ತು ಕರ್ಮ ಅಂತ ಕರೀತೀವಿ. ಜ್ಞಾನ ಕರ್ಮ ಅಂದರೂ ಒಂದೇ, ಆಚಾರ ವಿಚಾರ ಅಂದರೂ ಒಂದೇ. ಅಂತ ವಿಚಾರ ಬಹಳ ಮುಖ್ಯವಾದ ವಿಚಾರ ಅಂದರೆ ಯಾವುದು ಹೇಳ್ತಾರೆ? ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾ ಶ್ರುತಿ. ನಾವು ತಿಳಿಬೇಕು. ಜ್ಞಾನ ಅಂದರೆ ತಿಳಿಯೋದು. ಏನನ್ನು ತಿಳಿಬೇಕು? ಏನನ್ನು ತಿಳಿದ್ರೆ ಈ ಸಂಸಾರದಿಂದ ಬಿಡುಗಡೆ ಮತ್ತು ಅದನ್ನು ತಿಳಿಬೇಕು. ವಿದ್ಯಾರ್ಥಿ ಓದಬೇಕು. ಏನು ಓದಬೇಕು? ಏನು ಓದಿದರೆ ಪಾಸ್ ಆಗ್ತಾನೋ ಅದನ್ನು ಓದು. ಕತೆ ಕಾದಂಬರಿ ಓದಿದರೆ ಪಾಸ್ ಆಗೋದಿಲ್ಲ, ಟೆಕ್ಸ್ಟ್ ಬುಕ್ ಓದಿದರೆ ಪಾಸ್. ಅದೇ ನಮಗೆಲ್ಲ ಟೆಕ್ಸ್ಟ್ ಬುಕ್ ಯಾವುದು ಅಂತ ಕೇಳಿದರೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಎಲ್ಲರಿಗೂ ಶಾಸ್ತ್ರವೇ ಶ್ರೇಷ್ಠವಾಗಿರ್ತಕ್ಕಂಥ ಆಕಾರ. ಅದರಿಂದ ತಿಳಿಯೋದೇನು ಅಂತ ಕೇಳಿದರೆ, ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ಪಿತರು ಮಾತೃಗತಿ. ಇದು ತಿಳಿಸತಕ್ಕಂಥ ತತ್ವ. ಇದು ತತ್ವ ತಿಳಿಸ್ತಕ್ಕಂಥದ್ದು ಶಾಸ್ತ್ರ, ತಿಳಿಯಲ್ಪಡೋದು ತತ್ವ. ಆ ತತ್ವವೇ ಬ್ರಹ್ಮ ಅಂದರೆ ಭಗವಂತ ವಿಷ್ಣು. ತಿಳಿಸ್ಕೊಡ್ತಕ್ಕಂಥ ಶಾಸ್ತ್ರ ಮೂಲಭೂತವಾದ ಪ್ರಮಾಣ. ಅದನ್ನು ಓದೋದು ನಮ್ಮ ಗುರಿ ಆಗಬೇಕು. ಅದನ್ನು ವಿಚಾರ ಅಂತ ಕರೀತಾರೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದ ಅಂತ ವಿಚಾರ ಯಾವಾಗ ಬರುತ್ತೋ ಆಗ ಗುರಿ ಸಿಗುತ್ತೆ. ವಿಚಾರ ಇದ್ದಾಗ ಗುರಿ ಸಿಗುತ್ತೆ, ಆಚಾರ ಇದ್ದಾಗ ಸ್ವಲ್ಪ ದಾರಿ ಸಿಗುತ್ತೆ. ಇವತ್ತು ಗುರಿಯೇ ಇಲ್ಲ, ಎಷ್ಟು ಫಾಸ್ಟ್ ಆಗೋದ್ರೂ ಪ್ರಯೋಜನ ಇಲ್ಲ. ಸುಮ್ಮನೆ ಹೋಗೋ ಫಾಸ್ಟ್, ಎಲ್ಲಿಗೆ ಹೋಗಬೇಕು? ಗುರಿ ಇದೆ, ವೆಹಿಕಲ್ಲೇ ಇಲ್ಲ. ಗುರಿ ಇದೆ, ವೆಹಿಕಲ್ಲೇ ಇಲ್ಲ. ವೆಹಿಕಲ್ ಇದ್ದು ಗುರಿ ಇದ್ದಾಗ ಜೀವ ಉದ್ಧಾರ ಆಗಿರ್ತಾರೆ. ಅದಕ್ಕಾಗಿ ಪರಮಾತ್ಮ ಆಚಾರ ವಿಚಾರದ ಮಾರ್ಗವನ್ನು ನಮ್ಮದೇ ಇಟ್ಟಿದ್ದಾನೆ. ಶ್ರೀಮದ್ ಆಚಾರ್ಯರು ಸ್ವತಃ ಮೋಕ್ಷ ಕೊಡುವವರು ಭಗವಂತನಾದರೆ ಮೋಕ್ಷ ಕೊಡಿಸೋರು ವಾಯುದೇವರು. ಎಂಥ ಭಾಗ್ಯ ಮಾಧುರದು, ಅಹೋ ಭಾಗ್ಯಂ ಅಹೋ ಭಾಗ್ಯಂ ಮಧ್ವ ಮಾರ್ಗಾನುವರ್ತಿನ. ಮೋಕ್ಷ ಕೊಡೋ ದೇವರು ನಾರಾಯಣ, ನಮ್ಮ ಗುರು ಮೂಲ ದೇವರ ದೇವರ. ಬಲರಾಜರು ಹೇಳ್ತಾರೆ, ದೇವೋ ನಾರಾಯಣ ಶ್ರೀಶಃ, ನಮ್ಮ ದೇವರ. ಮೋಕ್ಷದ ದಾರಿ ತೋರಿಸ್ತಕ್ಕಂಥ ಗುರುಗಳು ಮಧ್ವಾಚಾರ್ಯರು. ಆಚಾರ್ಯ ಪವನೋಸ್ವಾಮ ಎರಡೂ ಇರತಕ್ಕಂಥ ಒಂದೇ ಮತ ಅಂದರೆ ಮಧ್ವ ಮತ ಒಂದೇ. ದೇವ್ ಮೋಕ್ಷ ಕೊಡ್ತಕ್ಕಂಥ ದೇವರು, ಮೋಕ್ಷ ಕೊಡ್ತಕ್ಕಂಥ ಗುರುಗಳು, ಇಬ್ಬರೂ ಪಡೆದಿರ್ತಕ್ಕಂಥ ಭಾಗ್ಯ. ಅದಕ್ಕೆ ಅಹೋ ಭಾಗ್ಯಂ ಅಹೋ ಭಾಗ್ಯಂ ಅಂತ ಕರೆದಿರ್ತಾರೆ. ಈ ದೃಷ್ಟಿಯಿಂದ ಅತ್ತ ಶ್ರೀಮದ್ ಆಚಾರ್ಯ ಸದಾಚಾರ ಸ್ಮೃತಿ ಎಂದು ಬರುತ್ತೆ. ಸದಾಚಾರ ಬ್ರಹ್ಮಸೂತ್ರ ಭಾಷ್ಯ ಬರೆದ ಅವರೇ ಸದಾಚಾರ ಸ್ಮೃತಿ ಎಂದು ಬರೀತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಷ್ಣುವೇ ಸಕಲ ಶಬ್ದ ಶಬ್ದ ಪ್ರತಿಪಾದ್ಯನಾದ ನಾರಾಯಣ ಅಂತ ಅಲ್ಲಿ ಹೇಳಿದರೆ ಅದನ್ನ ನಾರಾಯಣ ಹೊಂದಲಿಕ್ಕೆ ಏನು ಮಾಡಬೇಕು ಅಂತೇಳಿ ಸದಾಚಾರ ಸ್ಮೃತಿಯನ್ನು ಬರೆದು ಪ್ರತಿನಿತ್ಯದ ಕರ್ಮಗಳಿಂದ ಹಿಡಿದು ಜೀವನ ಪೂರ್ತಿ ಕರ್ಮದಿಂದ ಕೂಡಲೇ ನಾವು ಬರೋದಿಲ್ಲ. ಪ್ರತಿ ಕ್ಷಣದಲ್ಲೂ ಏನೋ ಮಾಡ್ತಾರೆ, ಸುಮ್ಮನೆ ಕೈಯಾಡುತ್ತಾರೆ, ಮನುಷ್ಯ ಮನೆಯಿಂದ ಹೊರಡಾಡುತ್ತಾರೆ, ಉಸಿರಾಡುತ್ತಾರೆ, ಅದೆಲ್ಲ ಕರ್ಮಗಳೇ. ನಾವು ಸಂಧ್ಯಾನ್ನ ಬಿಟ್ಟರೆ ಕರ್ಮ ಬಿಟ್ಟಾಗಲ್ಲ, ಉಸಿರಾಡಿಸೋದು ಬಿಟ್ಟರೆ ಕರ್ಮ ಬಿಟ್ಟಾಗಲ್ಲ. ಪ್ರತಿಯೊಂದು ಕರ್ಮ ದಹಿ ಕಷ್ಟ ಕ್ಷಣಮಪಿ ಜಾದು ತಿಷ್ಠತೆ ಅಕರ್ಮಗಳು. ಯಾವುದೇ ಒಂದು ಕೆಲಸವನ್ನು ಕೂತಿದ್ದಾರೆ ಅದು ಕರ್ಮ, ಸುಮ್ಮನೆ ಕೂತಿದ್ದಾರೆ ಕರ್ಮ, ಮಲಗಿದ್ದಾರೆ ಕರ್ಮ, ಓಡಾಡುತ್ತಿದ್ದಾರೆ ಕರ್ಮ. ಇದು ಅರ್ಥ ಮಾಡಿಕೊಂಡ್ರೆ ಕರ್ಮವಿಲ್ಲದ ಮನುಷ್ಯ ಬದುಕಲಿಕ್ಕಾಗೋದಿಲ್ಲ. ಆದರೆ ಯಾವ ಕರ್ಮ ಮಾಡಿದರೆ ದೇವರು ಮೆಚ್ಚುತ್ತಾರೆ ಆ ಕರ್ಮವನ್ನು ಮಾಡಬೇಕು. ಆಫೀಸಲ್ಲಿ ಓಡಾಡಿದ್ರೆ ಸಂಬಳ ಕೊಡೋದಿಲ್ಲ, ಕೂತ್ರೆ ಸಂಬಳ ಕೊಡೋದಿಲ್ಲ, ಅದು ಕೊಟ್ಟು ಕೆಲಸ ಮಾಡಿದ್ರೆ ಸಂಬಳ. ಅದನ್ನೇ ಆಚಾರ್ಯ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಚಿರಾತಿ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತ ಅಂತ ಹೇಳುತ್ತಾ ಪ್ರತಿಯೊಂದು ಕರ್ಮಗಳನ್ನು ಮಾಡಲೇಬೇಕು. ಅದಕ್ಕೆ ಫಲದ ಆಸೆಯನ್ನು ಬಿಡಬೇಕು, ಕೃಷ್ಣಾರ್ಪಣ ಬುದ್ಧಿಯನ್ನು ಹೊಂದಬೇಕು. ಆಗ ಕರ್ಮ ನಮಗೆ ಜ್ಞಾನಕ್ಕೆ ಕಾರಣವಾಗಿ, ಜ್ಞಾನ ಅಪುರುಷ ಜ್ಞಾನಕ್ಕೆ ಕಾರಣವಾಗಿ ಮುಂದೆ ಮೋಕ್ಷಕ್ಕೆ ಸಾಧನವಾಗುತ್ತೆ. ಅಂತಹ ಕರ್ಮಗಳಲ್ಲಿ ನಿತ್ಯ ಕರ್ಮಗಳು ಬೆಳಿಗ್ಗೆ ಹೇಳೋದ್ರಿಂದ ಹಿಡಿದು ಮಲಗುವವರೆಗೂ ಏನು ಮಾಡ್ತೇವೆ ಅದಿಷ್ಟು ಕೂಡ ನಿತ್ಯ ಕರ್ಮಗಳು ಅಂತ ಕರೀತಾರೆ. ಪ್ರಾತಃ ಪ್ರಭುತ್ಯ ಸಾಯಾಂತ ಸಾಯಾದಿ ಪ್ರಾತಃ ಎತ್ತರೋಮಿ ಜಗನ್ನಾಥ ತದಸ್ತು ತಮ ಪೂಜನ. ಇದು ಒಂದು ರೀತಿಯಾದ ಕರ್ಮ. ಇನ್ನೊಂದು ರೀತಿ ಕರ್ಮ ಅಂತ ಹೇಳಿದಾಗ ಸ್ಪೆಸಿಫಿಕ್ ಆಗಿ ನಿತ್ಯ ಕರ್ಮ ಅಂದರೆ ಡೈಲಿ ಟೈಮ್ ಟೇಬಲ್, ಇದು ಜೀವನ ಪೂರ್ತಿ ಮಾಡೋ ಕರ್ಮಗಳು. ಷೋಡಶ ಸಂಸ್ಕಾರಗಳು ಕರ್ಮಗಳೇ, ನಾಮಕರಣ ಉಪನಯನ ಇವರೆಲ್ಲ ಕೂಡ ಅದು ಕರ್ಮಗಳೇ, ಅದನ್ನು ಮಾಡಲೇಬೇಕು. ಜೊತೆಗೆ ಸಂಧ್ಯಾವಂದನೆ, ದೇವಪೂಜ, ಬ್ರಹ್ಮಯಜ್ಞ, ವೈಶ್ವದೇವ, ದಾನ, ಧರ್ಮ ಇವೆಲ್ಲವೂ ಕರ್ಮದ ಭಾಗಗಳು. ಇಷ್ಟೆಲ್ಲ ಕರ್ಮ ಮಾಡಿ ಅಂಥ ಜ್ಞಾನವನ್ನು ನಡೆಸಬೇಕು. ಕರ್ಮ ಜ್ಞಾನಕ್ಕೆ ಸಾಧನವಾದ್ದರಿಂದ ಅಂಥ ಕರ್ಮಗಳಲ್ಲಿ ವ್ರತ ಉಪವಾಸಗಳು ದೊಡ್ಡ ಕರ್ಮಗಳಾಗಿವೆ. ವ್ರತ ಉಪವಾಸಗಳು ಶ್ರೇಷ್ಠವಾದ ಕರ್ಮ. ಅಂಥ ವ್ರತಗಳು ಅಂತ ಕೇಳಿದರೆ ಮಾಡೇ ಮಾಡ್ತಾ ಇದ್ದರೆ ವ್ರತ, ಅದು ಸತ್ಯವನ್ನೇ ಹೇಳ್ತೇನೆ ಅದು ವ್ರತ, ಸತ್ಯವನ್ನೂ ಹೇಳ್ತೇನೆ ವ್ರತ ಅಲ್ಲ. ವ್ರತದಡಿಗೇನೂ ಊಟ ಮಾಡ್ತೇನೆ ಅಂದರೆ ಅನವ್ರತನೇ ಮಾಡ್ತಾರೆ, ಅದಡಿಗೆನೇ ಮಾಡ್ತೇನೆ ಅಂತ ಹೇಳಿದರೆ ಅದು ವ್ರತ. ಇವತ್ತು ನಾವು ದೋಸ್ತು ನಮ್ಮ ವ್ರತದ ಅರ್ಥ ಗೊತ್ತಿಲ್ಲ, ದೀಕ್ಷೆ ವ್ರತ ಅಂದರೆ ದೀಕ್ಷೆ. ಅಂಥ ವ್ರತಗಳಲ್ಲಿ ಅನೇಕ ವಿಧ, ಪರಮಾರಷ್ಮಿ, ಅನಂತಪತ್ರ ವ್ರತ, ಇವೆಲ್ಲ ವ್ರತಗಳೆಲ್ಲ ಪೂಜಾ ರೂಪದ ವ್ರತಗಳು. ಇನ್ನು ಕೆಲವರು ಉಪವಾಸ ರೂಪದ ವ್ರತಗಳು, ಏಕಾದಶಿ ವ್ರತ, ಕೃಷ್ಣಾಷ್ಟಮಿ ವ್ರತಗಳೆಲ್ಲ ಉಪವಾಸ ರೂಪದ ವ್ರತಗಳು. ಅದು ಏನು ಮಾಡಿದ್ರು ಕೂಡ ಉಪವಾಸ ಮಾಡಿದವರ ವ್ರತಗಳಿಗೆ ಅರ್ಥ ಇಲ್ಲ. ಉಪವಾಸ ಮಾಡಿಯೇ ಮಾಡಬೇಕಾದದ್ದು ಏಕಾದಶಿ ವ್ರತ, ಕೃಷ್ಣಾಷ್ಟಮಿ ವ್ರತ. ಏಕಾದಶಿ ವ್ರತಕ್ಕಿಂತ ದೊಡ್ಡ ವ್ರತ ಅಂತೂ ಇಲ್ಲೇ ಇಲ್ಲ. ಗೊತ್ತಿರ್ತೋ ಚಾತುರ್ಮಾಸಿ ವ್ರತ ಮಾಡ್ತಾರೆ, ಕುದುರೆ ಯಾತ್ರೆ ಮಾಡ್ತಾರೆ, ನೂರಾರು ದಾನ ಧರ್ಮಗಳನ್ನು ಮಾಡ್ತಾರೆ, ಏಕಾದಶಿ ಉಪವಾಸನೇ ಮಾಡೋದಿಲ್ಲ. ಅದೆಲ್ಲ ವ್ಯರ್ಥ ಅಂತ ಕರೀತಾರೆ. ಮಾಡಿದ್ದ ಏಕಾದಶಿ ಮಾಡದವನ ಕರ್ಮ ವ್ಯಾಧಕ್ಕೆ ವ್ರತ ವ್ಯಾಪಾರ ಹೇಳ್ತಾರೆ, ಏನು ಪ್ರಯೋಜನ ಇಲ್ಲ. ಏಕಾದಶಿ ಬಿಟ್ಟು ಎಲ್ಲ ವ್ಯರ್ಥ, ಎಲ್ಲ ಬರೆದಿದ್ದಾರೆ, ಇಂಗ್ಲಿಷ್ ನಂಬರೇ ಹಾಕಿಲ್ಲ, ಹಾಗೆ ಸಬ್ಮಿಟ್ ಮಾಡೋದು, ಹಾಗೆ ಅಡ್ರೆಸ್ ಲೆಟರ್ ಇದ್ದಾಗ ಎಲ್ಲ ವೇಸ್ಟ್. 99 ಕಾಲದಿಂದ ಇವತ್ತು ಏನೇನು ವ್ರತ ಮಾಡಿದೆ, ಏಕಾದಶಿ ಮಾತ್ರ ಬಿಟ್ಟು ಅದು ಒಂದು ಮಾಡೋದಿಲ್ಲ ಅಂತ ಏನು ಉಪಯೋಗ ಅದರಿಂದ. ಅದು ಒಂದಿಲ್ಲ ಅಂದರೆ ಏನು ಉಪಯೋಗ ಇಲ್ಲ, ಅದು ಒಂದಿದ್ರೆ ಇನ್ನೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಅದು ಒಂದಿದ್ರೆ ಎಲ್ಲ ಬರುತ್ತೆ, ಅದೊಂದು ಹೋದರೆ ಎಲ್ಲ ಹೋಗ್ಬಿಡುತ್ತೆ ಅಂತ ವ್ರತ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣ ನವಿದ್ದೇನೆ, ಅದು ಶ್ರೇಷ್ಠವಾದದ್ದು. ಅದು ಬರೀ ಕೆಲವು ವ್ರತಗಳಿರುತ್ತೆ, ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಇಲ್ಲ. ಕೆಲವರು ಪಾಪ ಪರಿಹಾರ ಮಾಡುತ್ತೆ, ಪುಣ್ಯ ಏನಿಲ್ಲ. ಪ್ರಾಯಶ್ಚಿತ್ತ ವ್ರತಗಳೆಲ್ಲ ಪಾಪ ಕಡೆಯೋದಷ್ಟೇ, ಪುಣ್ಯ ಕೊಡೋದಿಲ್ಲ. ಏಕಾದಶಿ ಆಗಲ್ಲ, ಎಲ್ಲ ಪುಣ್ಯ ಕೊಡೋವ್ರತರೂ ಏಕಾದಶಿ, ಎಲ್ಲ ಪಾಪ ಕಡೆಯೋರತರೂ ಏಕಾದಶಿ. ಅದು ಎಷ್ಟು ಕೆಪಾಸಿಟಿ ಏಕಾದಶಿಗೆ ಇದೆ ಅಂದರೆ, ಒಂದೇ ಏಕಾದಶಿಯಿಂದಾಗಿ ಎಂಥ ಪುಣ್ಯ ಬೇಕಾದ್ರೂ ಸಂಪಾದಿಸ್ತದೆ. ನಕಾರಿ ನಗಯ ಗಂಗ ನರೇವ ರಚ ಗೌತಮಿ ನಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೆಯಂತಿನ. ಎಲ್ಲ ತೀರ್ಥಯಾತ್ರೆಯ ಪುಣ್ಯ, ಎಲ್ಲ ಯಜ್ಞಗಳ ಪುಣ್ಯ, ಅದೆಲ್ಲ ಕೂತಲ್ಲೇ ಒಂದು ಪೈಸೆ ಕೂಡ ಖರ್ಚಿಂದ ಬರಬೇಕು ಅಂದರೆ ಏಕಾದಶಿ ವ್ರತವನ್ನು ಮಾಡಬೇಕು, ಶ್ರೇಷ್ಠವಾದದ್ದು. ಅದಕ್ಕಿಂತ ದೊಡ್ಡ ವ್ರತ ಇಲ್ಲವೇ ಇಲ್ಲ ಅಂತ ವರ್ಣನೆ ಮಾಡ್ತಾ, ಅಶ್ವಮೇಧ ಸಹಸ್ರಾಣ ವಾಜಪೇಯ ಶತಾನಿಕ ಏಕಾದಶಿ ಉಪವಾಸಸ್ಯ ಭಾನು ಅರ್ಹಂತಿ ಶೋಧ. ಎಷ್ಟು ಯಜ್ಞ ಯಾಗ ಬೇಕಾದ ಮಾಡಿ ನೀವೀಗ ಏಕಾದಶಿ ವ್ರತಕ್ಕೆ ಹರಿದಿನಕ್ಕೆ ಬರೋದಿನ ಸರಿಯಲ್ಲವೆಂತೆಂದು ಹರಿವ ಹಾವನ್ನು ಬಿಡಿಯಲು ವಜ್ರಾಸ ಹೇಳ್ತಾರೆ. ಹರಿದಿನಕ್ಕೆ ಬರೋದಿನ ಸರಿಯಲ್ಲ, ಯಾವ ದಿವಸವೂ ಸರಿಯಲ್ಲ, ಹರಿದಿನ ಅಂದರೆ ಹರಿದಿನನೇ. ಇದು ಏಕಾದಶಿ ಒಂದು ವೈಶಿಷ್ಟ್ಯ. ಮತ್ತೆ ಅಟ್ ಪುಣ್ಯ ಕೊಡುತ್ತಲ್ಲ, ಎಷ್ಟು ಪಾಪ ಕಡೆಯುತ್ತೆ ಗೊತ್ತಾ? ಪೃಥ್ವಿಯಾಗ ಯಾನಿ ಪಾಪ, ಎಷ್ಟೇ ಪಾಪ, ಎಲ್ಲ ಪಾಪರೂ ಕಡೆ ಹಾಕಿದ್ರು. ಅಷ್ಟು ಶಕ್ತಿ ಬಿಟ್ಟರೆ ಎಲ್ಲ ಪಾಪಗಳು ಕೊಡುತ್ತೆ, ಅದಕ್ಕೊಂದು ಶಕ್ತಿ ಅದು. ಈ ಕರೆಂಟ್ ಬೆಳಕು ಕೊಡುತ್ತೆ, ಬಿಟ್ಟರೆ ಪ್ರಾಣ ತೆಗೆಯುತ್ತೆ, ಮುಟ್ಟಿದ್ರೆ ಪ್ರಾಣ ತೆಗೆಯುತ್ತೆ, ಉಪಯೋಗಿಸಿದ್ರೆ ಬೆಳಕು ಕೊಡುತ್ತೆ. ಒಂದೇ ಕರೆಂಟಿಂದ ಎರಡು ಬಣ್ಣಕ್ಕೂ ಬರುತ್ತೆ, ಪ್ರಾಣ ಉಳಿಸ್ಕೋಬೋದು, ಪ್ರಾಣ ಕಳ್ಕೊಳ್ಳೋದು. ಆದ್ದರಿಂದ ಏಕಾದಶಿ ವ್ರತವನ್ನು ಮಾಡಿದರೆ ಪುಣ್ಯದ ಪ್ರವಾಹ, ಕಾವೇರಿ ಪ್ರವಾಹ ಇದೆಯಲ್ಲ, ದೊಡ್ಡ ಪ್ರವಾಹ ಪುಣ್ಯದ ಪ್ರವಾಹ. ಇನ್ನು ಏಕಾದಶಿ ಬಿಟ್ಟುಬಿಡ ಪಾಪದ ಪ್ರವಾಹ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ. ಸ್ನಾನ ಮಾಡಿ ಬರೋದಾಗಿರುತ್ತೆ, ಮುಳುಗೋಗೋದಾಗಿರುತ್ತೆ. ಆ ಥರ ಹೋದ್ರೆ ಹೋಗೇ ಬಿಟ್ಟರು ಆಗಬಾರ್ದು, ಸ್ನಾನ ಮಾಡ್ಕೊಂಡು ಬರಬೇಕು ನಾವು. ಈ ಕಾವೇರಿ ಸ್ನಾನ ಮುಂದೆ ವಿರಜಾಸ್ನಾನಕ್ಕೆ ಕಾರಣ ಆಗ್ಬೇಕು ನೆನಪಿರೋದು. ಅದಕ್ಕೇನೆ ಹೇಳಿತು ಕನಕದಾಸ ಏನಂತ, ಇದು ಕಾವೇರಿ ಅಲ್ಲ ವಿರಜಾನದಿ ಅಂತ ಕರೆ. ಕಾವೇರಿ ಅಂದ್ರೆ ವಿರಜಾನದಿ, ಕನಕದಾಸನಲ್ಲಿರೋ ವಿರಜಾನದಿ ಹೇಗೆ ಎಲ್ಲಾ ಕಡೆ ಕಾವೇರಿ ವಿರಜಾನೆ. ರಜೆ ಆದ್ರೆ ದೋಷ ಅಂತಾರಪ್ಪ, ರಜಸ್ಯ ದೋಷ ಅಂತ ಕರೆ, ಬರೀ ದೋಷವಿಲ್ಲದ ನದಿ ಅಂತ ಅರ್ಥ. ಅದು ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಾವು ನಿತ್ಯದಲ್ಲೂ ಕೂಡ ರಥೋಪಾಸಗಳನ್ನು ಮಾಡಲೇಬೇಕು. ಏಕಾದಶಿಗೆ ಅಗ್ರಸ್ಥ, ಅದನ್ನು ಮಾಡಿದ ಮೇಲೆ ಉಳಿದ ರಥಕ್ಕೆ ಅಧಿಕಾರ ಬರ್ತದೆ. ಮತ್ತೆ ಸ್ನಾನ ಮಾಡಿದ ಪೂಜೆ ಮಾಡ್ತೀರಿ ಅಂದ್ರೆ ಹಾಗೆ ಸಾಧ್ಯ? ಸ್ನಾನ ಮಾಡದೆ ಪೂಜೆ ಮಾಡಕ್ಕೆ ಹೇಗೆ ಬರೋದು? ಏಕಾದಶಿ ಮಾಡದೆ ಯಾವ ವ್ರತರು ಮಾಡಕ್ಕೆ ಬರುತ್ತೆ? ವರಮಹರ್ಷಿ ಮಾಡಬೇಕು, ಏಕಾದಶಿ ಮಾಡಿರ್ಬೇಕು. ಗಣೇಶ ವ್ರತ ಮಾಡಿದ್ರೆ ಏಕಾದಶಿ ಮಾಡಿರ್ಬೇಕು. ಇದು ಅರ್ಥ ಮಾಡಿಕೊಂಡು ಎಷ್ಟೋ ಜನ ವರಮಹರ್ಷಿ ಮಾಡ್ತಾರೆ, ಭಾಗ್ಯದರ್ಶಿ ಬಾ ಅಂತಾರೆ, ಬರೋದೇ ಇಲ್ಲ. ಯಾತಕ್ಕೆ ಅಂದ್ರೆ ನಾರಾಯಣನ್ನೇ ಕರೆದಿಲ್ಲ, ಬರೋದಿಲ್ಲ. ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು, ರೂಢಿ ಉಚಿತವಿದು ನಡಿ ನಮ್ಮನೆಗೆ, ಬಾರೇ ಭಾಗ್ಯದ ನಿಧಿಯೇ. ಒಡೆಯನಿದ್ದಲ್ಲಿಗೆ ಹರಿದರ ಇದ್ದಲ್ಲಿಗೆ ವರಮಹರ್ಷಿ ಬರ್ತಾಳೆ ಹೊರತು ಬಿಟ್ಟರೆ ಬರೋದಿಲ್ಲ. ಗಣೇಶ ಯಾವ ದೇವತೆಗಳು ಬರೋದು, ಅದಕ್ಕಾಗಿ ಏಕಾದಶಿ ಮಾಡಲೇಬೇಕು. ಅದಕ್ಕಿಂತ ಭಾರಿ ದೊಡ್ಡ ಉಪವಾಸ ವ್ರತ ಅಂತ ಕೇಳಿದರೆ ಕೃಷ್ಣಾಷ್ಟಮಿ ವ್ರತ, ಅದಕ್ಕಿಂತ ಭಾರಿ ದೊಡ್ಡ ವ್ರತ ಹೇಳ್ತಾರೆ. ಒಂದು ಏಕಾದಶಿ ವ್ರತಕ್ಕೆ ಯಾವ ಯಜ್ಞಯಾಗ ಯಾವುದೂ ಸಾಧ್ಯಲ್ಲ, ಅಷ್ಟು ಪುಣ್ಯ ಕೊಡೋದು. ಕೃಷ್ಣಾಷ್ಟಮಿಗೆ ಒಂದು ಕೃಷ್ಣಾಷ್ಟಮಿ ಸರಿಯಾಗಿ ಆಚರಣೆ ಮಾಡಿದರೆ 20 ಕೋಟಿ ಏಕಾದಶಿ ಮಾಡಿದ ಪುಣ್ಯ ಬರುತ್ತೆ ಲೆಕ್ಕ. 20 ಕೋಟಿ ಏಕಾದಶಿ ಉಪವಾಸ ಮಾಡಿದ ಪುಣ್ಯ ಎಂಥ ಭಾಗ್ಯ, ಎಷ್ಟು ಜನಕ್ಕೆ ಗೊತ್ತದು? ಇಂಥ ವ್ರತ ಇದೆ ಎಷ್ಟು ಜನಕ್ಕೂ ಗೊತ್ತಿಲ್ಲ. ಮಗ ನಿಧಿಯ ಮೇಲಿಂದು ನಿಧಿಯ ನರಿಯದಂತೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಕೆಳ ನಿಧಿ ಮೇಲೆ ನಿಂತ್ಕೊಂಡಿದ್ದಾರೆ, ಅಮ್ಮ ತಾಯಿ ಬಿಚ್ಚೆ ಬಿಡ್ತಾರೆ, ಏನು ಮಾಡಬೇಕು? ತಿಳುವಳಿಕೆನೇ ಇಲ್ಲ. ಅಂತ ನಿಧಿಯನ್ನು ತೋರಿಸ್ಕೊಟ್ಟರು ಶ್ರೀಮದ್ ಆಚಾರ್ಯರು, ಶ್ರೀ ಜಯತೀರ್ಥರಂತ ಮಹಾನುಭಾವ. ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣಾಕ್ಷಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಚಾರ. ಇವತ್ತು ಗೊತ್ತಿದೆ ಆ ಅನಂತ ಪದ್ಮನಾಭರದ್ದು ಎಷ್ಟು ನಿಧಿ ಅಂತ ಗೊತ್ತಾಗ್ಬಿಡಿ ಜನಗಳಿಗೆ. ಅನಂತ ಪದ್ಮನಾಭ ಅಂದ್ರೆ ಜಗತ್ತಲ್ಲಿ ಆ ಶ್ರೀಮಂತ ದೇವರೇ ಇಲ್ಲ ಅಂತ ಆಗುತ್ತೆ ಈಗ. ಇದು ಕೂಡ ಹರಿಸರ್ವತ್ತು ಒಂದು ಕಾರಣ. ಮತ್ತೆ ಅನಂತ ಪದ್ಮನಾಭ ಶ್ರೀಮಂತ ದೇವರಿಲ್ಲ ಅಂದ್ರೆ ಹರಿ ಈ ಪರಿಯ ಸ್ವಭಾವ ದೇವರಲ್ಲಿ ಆ ಕಾರಣ ಗೋಪಿ ಜನಪ್ರಿಯ ಗೋಪಾಲವೆಲ್ಲದರೆ ಅಂತ ಸಿದ್ಧಿ ತೋರಿಸ್ತಾರೆ ಆಚಾರ್ಯ. ಹೇಳ್ತಾರೆ ಅನಂತ ಪದ್ಮನಾಭ ನಿಧಿ ಲೆಕ್ಕ ಹಾಕಿಬಿಡಿ, ಅನಂತ ಪದ್ಮನಾಭನೇ ನಿಧಿ, ಅದಕ್ಕಿಂತ ನಿಧಿ ನೇರಬೇಕು ಇವತ್ತೆ ಅಂತ ನಿಧಿಯನ್ನು ತೋರಿಸ್ಕೊಟ್ಟರು ಶ್ರೀಮದ್ ಆಚಾರ್ಯ. ಒಂದು ನಿಧಿ ಎಲ್ಲಿದೆ? ನಮ್ಮೊಳಗೆ ಇದೆ. ನಮ್ಮೊಳಗೆ ಅಂದ್ರೆ ಏನು? ಹೃದಯ ಕವಲಲ್ಲಿ ಭಗವಂತ ಕೂತಿದ್ದಾರೆ, ಅದಕ್ಕಿಂತ ದೊಡ್ಡ ನಿಧಿ ಬೇಕಾ? ಇವತ್ತು ಬಿಗುರೂಪಿ ಪರಮಾತ್ಮನೇ ನಿಧಿ ಅಂತ ತಿಳ್ಕೊ ಎಲ್ಲೆಲ್ಲೋ ಹುಡುಕ್ತಾ ಇದ್ದೇವೆ. ಹೇಳ್ತಾರೆ ತುಷಿತೋ ಜಾಹ್ನವಿ ತೀರೆ ಕೂಪಂ ಖನತಿ ದುರ್ಮತಿ. ಗಂಗಾ ನದಿಯ ದಡದಲ್ಲಿ ಕೂತಾರೆ, ಬಾಯಾರಿಕೆ ಆಗಿಬಿಟ್ಟೆ, ನೀರಡಿಕೆ ಆಗಿ ನೀರು ಕುಡಿಬೇಕು, ಬಾವಿ ತೊಳ್ಳ ಕೂತಂತೆ, ದಂಡ ಇರಬೇಕು. ಗಂಗಾ ನದಿ ಹರಿತಾ ಇದೆ, ಗೊತ್ತಾಯ್ತಾ? ಅದು ಎಷ್ಟು ನದಿ ಶ್ರೇಷ್ಠ ಜಗತ್ತಿಗೆ, ಅದಕ್ಕಿಂತ ದೊಡ್ಡ ನದಿನೇ ಇಲ್ಲ. ಗಂಗಾ ಸಮಂ ತೀರ್ಥಂ ಅಂತ ನದಿ ಇಟ್ಕೊಂಡು ನಾವು ಹೇಗೆ ನೀರಡಿಕೆ ಆದ ಬಾವಿ ಕುಡಿಲಕ್ಕೆ ಹೋಗ್ತೇವೋ, ಗೊತ್ತಿಂತ ನಿಧಿ ಭಗವಂತ ಇದ್ದಾನೆ. ಆತನ ತಿಳಿಸ್ಕೊಟ್ಟ ಗುರುಗಳು ಅಂದ್ರೆ ಮಧ್ವಾಚಾರ್ಯ ಒಬ್ಬರೇ. ಅದಕ್ಕೇನೆ ಆಚಾರ್ಯ ಶ್ರೀಮದ್ ಆಚಾರ್ಯ ತಂದೆಯೇ ಜನ್ಮ ಜನ್ಮನೇ ಅಂತ ಕೊಂಡಾಡ. ಏಕಾಚಾರ್ಯ ಜನ ಗೊತ್ತಿತ್ತು, ಮಾಡಲೇಬೇಕದು ಗೊತ್ತಿದ್ದಿಲ್ಲ, ಹೇಳ್ಕೊಟ್ಟವರು ಆಚಾರ್ಯ. ಅದ್ರ ಮಹತ್ವ ಗೊತ್ತಿಲ್ಲ ಆಚಾರ್ಯ ಹೇಳ್ಕೊಡು. ಕೃಷ್ಣಾಷ್ಟಮಿ ಬಗ್ಗೆ ಕೃಷ್ಣದೇವಿ ಬಗ್ಗೆ ಗ್ರಂಥನೇ ಬರೋದು, ಕೃಷ್ಣದೇವಿ ನಿರ್ಣಯ ಅಂತಲೇ ಬರೋದು. 20 ಕೋಟಿ ಏಕಾಚಿ ಪುಣ್ಯ ಯಾರು ಬಿಡ್ತಾರೆ ಲೆಕ್ಕ ಹಾಕಿ? ಎಷ್ಟು ಸುಲಭ, ಒಂದೇ ದಿವಸ. ನಿಮಗೆ ಆಶ್ಚರ್ಯ ಆಗ್ತದೆ ಎಷ್ಟು ಸತ್ತು ಹೇಳಿದ್ದಾರಲ್ಲ. ಒಂದು ಕೃಷ್ಣಾಷ್ಟಮಿ ಮಾಡೋದ್ರಿಂದ 20 ಕೋಟಿ ಏಕಾಶಿ ಉಪವಾಸ ಮಾಡಿದ್ರೆ ಪುಣ್ಯ ಬರೋದಾದ್ರೆ ಎಲ್ಲ ಏಕಾಶಿನೂ ಕೃಷ್ಣಾರ್ಪಣೆ ಮಾಡಿ ಕೃಷ್ಣಾಷ್ಟಮಿ ಯಾಕೆ ಮಾಡಬಾರ್ದು ಅಂತ ಕೇಳಿದ್ರೆ ಹೇಳ್ತಾರೆ. ಹಾಗೆ ಮಾಡಕ್ಕೆ ಬರಲಿಲ್ಲ. ಒಂದು ಕೃಷ್ಣಾಷ್ಟಮಿ ಮಾಡೋದಕ್ಕೆ 20 ಕೋಟಿ ಏಕಾಶಿ ಉಪವಾಸ ಮಾಡಿದ ಪುಣ್ಯ ಯಾವಾಗ ಬರುತ್ತೆ ಅಂದ್ರೆ, ಪ್ರತಿ ಏಕಾಶಿ ತಪ್ಪದೇ ಉಪವಾಸ ಮಾಡಿ ಕೃಷ್ಣಾಷ್ಟಮಿ ಮಾಡ್ತಾರಲ್ಲ ಅವರಿಗೆ ಬರೋದ್ರಿಂದ ಪ್ರತಿಯೊಬ್ಬರು ಅದನ್ನು ಮಾಡಲೇಬೇಕು ಅಂತ. ಎರಡನ್ನು ಬಿಡಾಗಿಲ್ಲ, ಅದಕ್ಕೆ ಎರಡು ಅಂದ್ರೆ ಕೃಷ್ಣಾಷ್ಟಮಿ ಏಕಾಶಿ ಎರಡು ಮಾಡಿ. ವಿಷ್ಣು ಪಂಚಕ ಮಾತ್ರ ಮಾಡಿ ಬಿಟ್ಟುಬಿಡಿ, ತೊಂದರೆ ಇಲ್ಲ. ವಿಷ್ಣು ಪಂಚಕ ಆದರ ಮಾಡಿ, ಏನು ಯೋಚನೆ ಮಾಡಬೇಕಾಗಿಲ್ಲ. ಇವೆರಡು ಮಾತ್ರ ಬಿಟ್ಟರೆ ಏನೇನು ಪ್ರಯೋಜನ ಇಲ್ಲ. ಅರ್ಥ ಮಾಡಿಕೊಂಡ್ರೆ ಇದು ಆಚಾರದ ದೊಡ್ಡ ಭಾಗ. ನಾವು ವೈಕುಂಠಕ್ಕೆ ಎನ್ರೋಲ್ಮೆಂಟ್ ಆದಾಗಲಿ, ರಿಜಿಸ್ಟ್ರೇಷನ್ ಆದಾಗಲಿ, ಅದು ಬಿಟ್ಟುಬಿಟ್ರೆ ವಿಸರ್ಜನಾಭರ ದಿವಸ ಮಾಡದಿದ್ದವ ಹೊಲೆಯ. ವಿಜಯರಾಯ ಹೇಳ್ತಾರೆ ವಿಸರ್ಜನಾಭರ ದಿವಸ ಮಾಡದಿದ್ದವ ಹೊಲೆಯ. ದೇಹದ ಹೊಲೆಯಲ್ಲ, ಆಧ್ಯಾತ್ಮಿಕ ಹೊಲೆಯನಾಗಿಬಿಡ್ತಾರೆ. ಒಳಗೆ ಪ್ರವೇಶ ಇಲ್ಲ, ವೈಕುಂಠ ಪ್ರವೇಶ ಇಲ್ಲ ಅಂತಾರೆ. ವೈಕುಂಠ ಪ್ರವೇಶ ಸಿಗೋದಿಲ್ಲವರಿಗೆ ಅದು ಮಾಡಲೇಬೇಕು. ಕೃಷ್ಣಾಷ್ಟಮಿ ಮಾಡಬೇಕು. ಇನ್ನೂ ಚತುರ್ಮಾಸ ವ್ರತ ಇದು ಕಂಪಲ್ಸರಿ ವ್ರತ. ಏಕಾದಶಿ ಹೇಗೋ ಕೃಷ್ಣಾಷ್ಟಮಿ ಹೇಗೋ ಇದು ಹಾಗೆ ಮಾಡಲೇಬೇಕಾದ ಮತ್ತೊಂದು ವ್ರತ ಚಾತುರ್ಮಾಸ ವ್ರತ. ಇದು ಉಪವಾಸ ವ್ರತ ಅಲ್ಲ, ಉಪವಾಸ ವ್ರತ ಅಲ್ಲ. ಕೆಲವ್ರು ಮಾತ್ರ ಬಿಡಬೇಕಾದ ವ್ರತ ಇದು. ಏಕಾದಶಿ ಎಲ್ಲರೂ ಬಿಡು, ಏಕಾದಶಿ ಏನು ಬಿಡಬೇಕು ಕೇಳಬಾರ್ದು, ಎಲ್ಲ ಬಿಟ್ಬಿಡು. ಕೃಷ್ಣಾಷ್ಟಮಿ ಎಲ್ಲ ಬಿಟ್ಬಿಡು, ಕೃಷ್ಣಾಷ್ಟಮಿ ಬಿಟ್ಬಿಡ್ತಾರೆ ಎಲ್ಲ ಬಿಡು, ಅದನ್ನೇ ಬಿಟ್ಬಿಡ್ತಾರೆ. ಎಲ್ಲ ಬಿಟ್ಟು ಅವ್ರು ಒಂದೇ ವ್ರತವನ್ನು ಮಾಡಬೇಕು. ಚಾತುರ್ಮಾಸ ಆಗಲ್ಲ, 4 ತಿಂಗಳು ಶುರುವಾಗ 4 ತಿಂಗಳ ವ್ರತ ಇದೆ. ಅದರಲ್ಲಿ ಮೊದಲೇ ತಿಂಗಳು ಶಾಖ ವ್ರತ ಅಂತ ಕರೀತಾರೆ. ಎಲ್ಲ ವಿಧವಾದ ಶಾಖಗಳನ್ನು ಬಿಡಬೇಕು. ಶಾಖ ಅಂದ್ರೆ ಏನು? ತರಕಾರಿ, ಸೊಪ್ಪು ತರಕಾರಿ ಎಲ್ಲದನ್ನು ಬಿಟ್ಟುಬಿಡ್ಬೇಕು. ಆ ಒಂದು ತಿಂಗಳು ಉಪಯೋಗ ಆಗಿಲ್ಲ. ಆಕಾಶ ಶುಕ್ಲ ಆಷಾಢ ಶುಕ್ಲ ಏಕಾದಶಿಯಿಂದ ಹಿಡಿದು ಶ್ರಾವಣ ಶುಕ್ಲ ಏಕಾದಶಿವರೆಗೂ ಯಾವುದು ತಗೊಳ್ಳಿ, ದ್ವಾದಶಿಯಿಂದ ದ್ವಾದಶಿಯಿಂದ ಆ ರೀತಿ ಮಾಡಿದರೆ ಅದು ಶಾಖ ವ್ರತ. ಎರಡನೇ ವ್ರತ ಅದು ದಧಿ ವ್ರತ. ದಧಿ ಅಂದ್ರೆ ಮೊಸರು ತಿನ್ನಬಾರದು, ಮೊಸರು ಮತ್ತು ಅದರಿಂದ ಮಾಡಿದಂತಹ ಡೈರೆಕ್ಟ್ ಆಗಿ ತ್ರಿಕಂಡ ಇತ್ಯಾದಿ ಮಾಡ್ತಾರೆ ಆ ಕಡೆ ಉಲ್ಬಾರದ ಕಡೆಗೆಲ್ಲ, ಅದು ತಿನ್ನಬಾರದು. ಅದರಿಂದ ಡೈರೆಕ್ಟ್ ಆಗಿ ಮಾಡೋದನ್ನು ತಿನ್ನಬಾರ. ಮಜ್ಜಿಗೆ ಬರುತ್ತೆ, ಮಜ್ಜಿಗೆ ಬರುತ್ತೆ, ಆದರೆ ಮೊಸರು ಮತ್ತು ಮೊಸರು ಡೈರೆಕ್ಟ್ ಮಾಡಿದ್ ಬರೋದು. ಒಂದು ತಿಂಗಳು ಅದನ್ನು ಬಿಡಬೇಕು. ಆಮೇಲೆ ಮೂರನೇ ತಿಂಗಳು ಹಾಲು ತಗೊಳ್ಬೇಕು. ಹಾಲು ಪೂರ್ತಿ ಉಪಯೋಗ, ಹಾಲು ಕೋವಾ ಬೇಳೆ ಇದ್ಯಾವುದು ಬರೋದೇ, ಪಾಯಸಕ್ಕೂ ಹಾಲು ಹಾಕ್ತಾರೆ. ಆ ರೀತಿ ಮಾಡಿದರೆ ಪಂಚಾಮೃತಕ್ಕೂ ಹಾಲು ಬರೋದೇ. ಆ ರೀತಿ ಅರ್ಥ ಮಾಡ್ಕೊಂಡು ಪೂರ್ತಿ ಹಾಲನ್ನು ಬಿಟ್ಬಿಟ್ಟು ಮೂರನೇ ವ್ರತ ಆಯಿತು. ನಾಲ್ಕನೇ ವ್ರತ ಅಂತ ಕೇಳಿದರೆ ದ್ವಿದಳ ಧಾನ್ಯ ವ್ರತ, ಬಹುಬೀಜ ವ್ರತ, ಎರಡು ಸೇರಿ ಒಂದೇ ವ್ರತ. ಬಹುಬೀಜದ ಪದಾರ್ಥಗಳನ್ನು ಉಪಯೋಗಿಸ್ತಾರೆ. ದ್ವಿದಳ ಯಾವುದನ್ನು ಹೊಡೆದ್ರೆ ಎರಡು ಎರಡು ಬೀಜ ಎರಡು ಹೋಳಾಗುತ್ತಲ್ಲ ಅದನ್ನು ಉಪಯೋಗಿಸ್ತಾರೆ. ಆ ರೀತಿ ಕೊನೆ ವ್ರತ ಅಂತ ಕರೀತಾರೆ. ನಾಲ್ಕು ವ್ರತವನ್ನು ಮಾಡಬೇಕು. ನಾಲ್ಕು ವ್ರತವನ್ನು ಮಾಡಬಹುದಲ್ಲ, ಮಾಡಲೇಬೇಕು. ಯಾರೋ ಮಾಡಬೇಕು ಅಲ್ಲ, ಪ್ರತಿಯೊಬ್ಬರು ಮಾಡಬೇಕು. ಯತಿಗಳು ಮಾಡಬೇಕು ಅಲ್ಲ, ಗೃಹಸ್ಥರು ಮಾಡೋ ಮಾನಕಸ್ಥರು ಮಾಡಬೇಕಲ್ಲ, ಹೆಂಗಸರು ಮಾಡೋ ಗಂಡಸರು ಮಾಡಬೇಕು ಅಲ್ಲ, ಬ್ರಾಹ್ಮಣರು ಮಾಡಬೇಕು ಅಲ್ಲ, ಪ್ರತಿಯೊಬ್ಬ ವರ್ಣದವರು ಮಾಡಬೇಕು ಅಂತ ಹೇಳ್ತಾರೆ. ವರಾಹಪುರಾಣದಲ್ಲಿ ಪರಮಾತ್ಮ ನೇರ ಉಪದೇಶ ಮಾಡ್ತಾನೆ. ಪ್ರತಿಯೊಬ್ಬ ಜಾತಿಯವರು ಮಾಡಲೇಬೇಕಾದ ವ್ರತ ಈ ಚಾತುರ್ಮಾಸ ವ್ರತ. ಮಾಡಿದರೆ ಭಾರಿ ಪುಣ್ಯ. ನಾಲ್ಕು ವ್ರತ ಮಾಡಿದರೆ ನಾಲ್ಕು ಪುರುಷಾರ್ಥ ಸಿಕ್ಕಾಗಲೇ. ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ರವೀಮಿ ದೇವೇಶ ಋಷಿಕೇಶಾಚ್ಯನಾದೃತೆ. ಅಷ್ಟು ಪುಣ್ಯ ಕೊಡ್ತಕ್ಕಂಥ ವ್ರತ ಇದೆ ಅಂತ ಹೇಳ್ತಾರೆ ಪುರಾಣದಲ್ಲಿ. ಎಲ್ಲ ಮಾಸಗಳಿಗಿಂತ ಶ್ರೇಷ್ಠ ಯಾವುದು ಅಂದರೆ ಮೊದಲು ಮಾಘ ಮಾಸ ಶ್ರೇಷ್ಠ. ಮಾಘ ಮಾಸ ಶ್ರೇಷ್ಠ. ಉಳಿದ ಮಾಸಗಳಲ್ಲಿ ಮಾಡೋ ಪುಣ್ಯಕ್ಕಿಂತ ಜಾಸ್ತಿ ಪುಣ್ಯ ಬರಬೇಕು ಅಂತಿದ್ರೆ ಮಾಘ ಮಾಸದಲ್ಲಿ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಪುಣ್ಯಕರವಾದ ಮಾಸ ವೈಶಾಖ ಮಾಸ. ಮಾಘ ಮಾಸದಲ್ಲಿ ಮಾಡೋ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ತಂದು ಕೊಡೋ ಮಾಸ ವೈಶಾಖ ಮಾಸ. ಅದಕ್ಕಿಂತ ದೊಡ್ಡ ಮಾಸ ಅಂದರೆ ನಾಲ್ಕು ಮಾಸ. ಚಾತುರ್ಮಾಸ ಆ ಎರಡು ಗಿರುಡು ಆರು ತಿಂಗಳಿಗಿಂತ ಈ ಆರು ತಿಂಗಳು ಶ್ರೇಷ್ಠ. ಉಳಿದ ಆರು ತಿಂಗಳು ಈ ಆರು ತಿಂಗಳು ಶ್ರೇಷ್ಠ. ಅದರಲ್ಲಿ ಮಾಘ ವೈಶಾಖ ಹೋದ್ರೆ ನಾಲ್ಕು ತಿಂಗಳು ಉಳಿ. ಆ ನಾಲ್ಕು ತಿಂಗಳೇ ಚಾತುರ್ಮಾಸ ಅಂತ ಹೇಳಿ. ಇದರಲ್ಲೂ ಕೂಡ ಮೊದಲಕ್ಕಿಂತ ಎರಡನೇ ಶ್ರೇಷ್ಠ, ಅದಕ್ಕಿಂತ ಮೂರನೇ ಶ್ರೇಷ್ಠ, ಅದರಿಂದ ನಾಲ್ಕನೇ ಶ್ರೇಷ್ಠ, ಅದರಲ್ಲಿ ಏಕಾದಶಿ ಭಾರಿ ಶ್ರೇಷ್ಠ. ಉತ್ಥಾನ ದ್ವಾದಶಿ ದೇವರು ಹೇಳ್ತಕ್ಕಂಥ ದಿವಸ. ಈಗ ದಿನೇ ದಿನೇ ಉಪಸಂಹಾರ ಪ್ರಬಲ ಅಂತೀವಲ್ಲ, ಆ ರೀತಿಯಲ್ಲಿ ಇದು ಶ್ರೇಷ್ಠವಾದ ವ್ರತ. ಆಷಾಢ ಶುಕ್ಲ ಪರಮಾತ್ಮ ಏಕಾದಶಿ ಶಯನ ಯೋಗ ನಿದ್ರೆಯನ್ನು ಮಾಡ್ತಾರೆ. ಆಮೇಲೆ ಈ ಉತ್ಥಾನ ದ್ವಾದಶಿ ಎಂದು ಪರಮಾತ್ಮ ಯೋಗ ನಿದ್ರೆಯಿಂದ ಹೇಳ್ತಾರೆ. ಅದಕ್ಕೆ ಅದು ಉತ್ಥಾನ ದ್ವಾದಶಿ, ಏಳುವ ದ್ವಾದಶಿ, ಅದು ಮಲಗುವ ಏಕಾದಶಿ, ಏಳುವ ದ್ವಾದಶಿ ಅಂತ ಕರೀತಾರೆ. ಇದು ಪರಮಾತ್ಮರಿಗೆ ಸಂಬಂಧಪಟ್ಟಂತೆ ಮಾಸದ ಮಹಿಮೆ. ತುಂಬ ಜನಕ್ಕೆ ಮಾಸಗಳ ಬಗ್ಗೆ ಮಹತ್ ಯಾತೃಭಾಷೆಯನ್ನು ಡಲ್ ಆಗಿಬಿಡ್ತಾರೆ. ಪಾಪ ವ್ರತ ಶುರುವಾಗತ್ತಲ್ಲ, ಡಲ್ ನಾಲ್ಕು ಡಲ್ ಡೇ ಸಿದ್ದಾಗ ಅಂತ. ಅದು ಮಠಗಳಂತೂ ಡಲ್ ಕನೆಕ್ಷನ್ ಆ ಥರ ಊಟಕ್ಕೆ ಬರೋದಿಲ್ಲ ಇದರಲ್ಲಿ. ಜಾತಿಯಲ್ಲಿ ಕೊರಸದಲ್ಲಿ ಆತಿಳ್ಕೊಂಡು ಇಲ್ಲಿ ಹೊರಗೆ ಡಲ್ಲು, ಒಳಗೆ ಭಾರಿ ಆಕ್ಟಿವ್ ವ್ರತ. ಹೊರಗೆ ಭಾರಿ ಆಕ್ಟಿವ್ ಆಗಿ ಪುಣ್ಯದ ರಾಶಿ ಕೊಡ್ತಕ್ಕಂಥ ತಪ್ಪನೆ ಮಾಡಲೇಬೇಕು. ಇಂಥ ವ್ರತವನ್ನು ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿ, ಬಿಟ್ಟರೆ ಏನಾಗುತ್ತೆ? ಶಾಖವ್ರತವನ್ನು ಯಾರು ಮಾಡೋದಿಲ್ಲ. ವರಹದೇವರು ಹೇಳ್ತಾರೆ, ಕೃತಿ ಶಲ್ಯಂ ಅಮಾರ್ಪಿತ. ನನ್ನ ಎದೆಗೆ ಈ ರೀತಿ ಈಟಿ ತಗೊಂಡು ಪ್ರತಿ ಚುಚ್ಚಿದ ಪಾಪ ಬರುತ್ತೆ ಅಂತ ಹೇಳಿ. ದೇವರಿಗೆ ಚುಚ್ಚಿದ ಪಾಪ, ಗುರುಗಳ ಕಾಲಿನ ವಜ್ರ ಅಂತ ಹೇಳ್ತಾರಲ್ಲ, ಒದೆಯದು ಚುಚ್ಚಿದ ಪಾಪ ಬರುತ್ತೆ. ದೇವರಿಗೆ ಏನಾಗೋದಿಲ್ಲ, ಪಾಪ ಅದು ಬರುತ್ತೆ. ಯಾರಿಗ ಕಲ್ಲು ಹೊಡಿತಾರೆ, ಕಲ್ಲು ಅವ್ರಿಗೆ ಬಿಡೋದಿಲ್ಲ. ಅಟೆಂಪ್ಟೇ ಮಹಾಪಾಪ ಅಂತ ಪಾಪ. ದೇವರಿಗೆ ಎದೆ ಚುಚ್ಚಿ ಏನಾಗುತ್ತೆ ಅಂತ ಕೇಳಬಾರ. ದೇವರಿಗೆ ಏನಾಗೋದಿಲ್ಲ, ಸರ್ವತಂತ್ರ ಸ್ವತಂತ್ರ ಅಪ್ರಾಕೃತ ಶರೀರ. ನಮಗೆ ಪುಣ್ಯ ಕೊಡೋಕೆ ವ್ಯವಸ್ಥೆ ಮಾಡಿ. ಯಾರು ದಧಿವ್ರತ ಮಾಡೋದಿಲ್ಲವಲ್ಲ ಅವರಿಗೆ ಗೋಮಾಂಸ ಭಕ್ಷಣ, ಗೋಮಾಂಸದಿಂದ ಅಷ್ಟು ಪಾಪ ಬರುತ್ತಂತೆ ಎಂದು ಕೆಲಸ ಮಾಡಬಾರ. ಎಷ್ಟು ಸುಲಭ ದಧಿವ್ರತ ಮಾಡೋದು, ಸಾಮಾನ್ಯ ನಿತ್ಯ ಧೈರ್ಯ ಮಾಡೋದು ಹನ್ನೆರಡು ತಿಂಗಳು ಮಾಡ್ತಾರೆ. ಬಜ್ಜಿ ಊಟ ಮಾಡಿದ್ರೆ ಅಷ್ಟೇ ಆಯ್ತಲ್ಲ ಹೌದಲ್ಲ. ಅದರ ಅನುಸಂಧಾನ ಇರಬೇಕು, ದೇವರ ಪ್ರಯೋಜನ. ಅನುಸಂಧಾನ ಇಲ್ಲದವರೆ ಅದು ವ್ರತ ಅಂತ ಕೌಂಟ್ ಆಗೋದಿಲ್ಲ. ಅನುಸಂಧಾನ ಇದ್ರೆ ಮಾತ್ರ ವ್ರತ ಅಂತ ಕೌಂಟ್ ಆಗೋದು. ಆಮೇಲೆ ಮೂರನೇದಾಗಿ, ಯಾರು ಕ್ಷೀರವ್ರತ ಮಾಡೋದಿಲ್ಲ ಅವರಿಗೆ ಮದ್ಯಪಾನ ಮಾಡಿದ ಪಾಪ ಬರುತ್ತೆ ಅಂತ ಹೇಳಿ. ದೇವರಿಗೆ ನಾವು ಕ್ಷೀರ ಉಪಯೋಗಿಸಿದ್ರು ಕೂಡ ಮದ್ಯಪಾನ ಮಾಡಿದ ಪಾಪ. ದೇವರಿಗೆ ಮಾತ್ರ ಉಪಯೋಗಿಸಬಾರ್ದು ಅಂತ ಹೇಳ್ಕೊಂಡ್ರೆ ದೇವರಿಗೆ ಬರೋದಿಲ್ಲ ಪಾಪ. ದೇವರಿಗೆ ಮೊಸರು ಬರೋದಿಲ್ಲ, ದೇವರಿಗೆ ಹಾಲು ಬರೋದಿಲ್ಲ, ನಮಗೆ ಬರೋದಿಲ್ಲ ದೇವರಿಗೆಲ್ಲ. ದೇವರಿಗೆ ಬರಲಿಕ್ಕೆ ಏನು ಬೇಕಾಗಿದೆ? ದೇವರಿಗೆ ನಿತ್ಯ ಮುಕ್ತ ಪರಮಾತ್ಮ, ಸರ್ವತಂತ್ರ ಸ್ವತಂತ್ರ. ಆದರೆ ದೇವರು ನಮ್ಮ ಕೈಲಿ ವ್ರತ ಮಾಡಿಸಿ ತಾನು ವ್ರತ ಮಾಡ್ತಾರಂತ, ಅದು ದೇವರ ವೈಶಿಷ್ಟ್ಯ. ದೇವರು ಹೀಗೆ ಹೇಳಿದ್ರೆ ಏನು ಮಾಡಬೇಕಾಗಿತ್ತು? ನೀವೆಲ್ಲ ಭಕ್ತದಲ್ಲಿ ಮಾಡಿ ನನಗೆ ಮಾತ್ರ ಎಲ್ಲ ಮಾಡಿ ಹಾಕಿದ್ರೆ ಬಜಿತ್ ಆಗ್ತಿತ್ತಲ್ಲ. ದೇವ್ರು ಹಾಗಲ್ಲ, ನನಗೂ ಅದನ್ನೇ ಹಾಕಿ ತಗೋತೀರಿ ಅಂತ. ಈಗ ಸಾರ ಹೋಗ್ತಾ ಇದೆಲ್ಲ ಮುಟ್ಟೋದೇ ಇಲ್ಲ ಪರಮಾತ್ಮ. ಒಡೆಯ ವ್ರತ ಮಾಡ್ತಾ ಹೋದರೆ ಕೃಪಿ ಭೋಜನ ಅಂತ ಕರೀತೀವಿ. ಕೃಪಿ ಭೋಜನ ಅಂದರೆ ಕೃಪಿ ಕೀಟದಿಂದ ಪಾಪ ಬರ್ತವೆ ಅಷ್ಟೇ ಅಲ್ಲ. ಕೃಪಿಭೋಜನ ಅಂತ ನರಕ ಹೊಂದಿದೆ. 28 ಮಹಾನರಕದಲ್ಲಿ ಕೃಪಿಭೋಜನ ಅಂತ ಒಂದು ನರಕ. ಆ ನರಕದಲ್ಲಿ ಲಕ್ಷಾಂತರ ವರ್ಷ ಹಾಕ್ತಾರೆ, ಲಕ್ಷಾಂತರ ವರ್ಷ. ಅಲ್ಲಿ ಹಸಿವು ಬಾಯಾರಿಕೆ ಎಲ್ಲ ಇರುತ್ತೆ, ಆಹಾರ ಇರೋದಿಲ್ಲ. ಕೃಪಿನೇ ತಿನ್ನಬೇಕು, ಕೃಪಿಕೀಟ ತಿಂದು ಬದುಕಬೇಕು. ಅಷ್ಟೇ ಅಲ್ಲ, ಆ ಕೃಪಿಕೀಟ ಇವತ್ತು ತಿಂತಾ ಇರುತ್ತೆ. ಮತ್ತೆ ಕೃಪಿಕೀಟ ಇವತ್ತು ತಿನ್ನತ್ತೆ, ಅದನ್ನು ತಿನ್ನಬೇಕು ಅಂತ ಮಹಾಪಾಪ ಇದೆ. ನಮ್ಗೆ ಏನಿಸುತ್ತೆ ಬಹಳ ಕಟ್ಟ ತಿನ್ನೋದು ಅಂದ್ರೆ ಅದಕ್ಕಿಂತ ಕಟ್ಟ ಅಲ್ವಲ್ಲ, ಅದಕ್ಕಿಂತ ಕಟ್ಟ ಬೇರೆ ಆಗೋದಿಲ್ಲ. ಅದರಿಂದ ಸುಖವಾಗಿ ಮಾಡಬೇಕು. ಇನ್ನೂ ವಿಚಾರ ಮಾಡಿದ್ರೆ ಇದೆಲ್ಲ ಯಾತಕ್ಕೆ ಮಾಡಬೇಕು ಅಂದ್ರೆ ಆರೋಗ್ಯಕ್ಕೋಸ್ಕರ ಮಾಡಬೇಕು, ದೇವರ ಅನುಗ್ರಹಕ್ಕೋಸ್ಕರ ಮಾಡಬೇಕು. ಆರೋಗ್ಯ ಸರಿಯಾಗಿ ರೀತಿ ಮಾಡಿ ನೋಡಿ, ನಿಮಗೆ ಯಾವುದೇ ವಿಧವಾದ ಆಧುನಿಕ ರೋಗಗಳೇನಿವೆ ಇಲ್ಲ, ಯಾವುದು ಬರೋ ಸಂಭವ ಇಲ್ಲ. 8 ತಿಂಗಳು ಬೇರೆ 4 ತಿಂಗಳು ಬೇರೆ ಬರ್ತದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಬರೋಣ ಬ್ಯಾಲೆನ್ಸ್ ಮಾಡೋದ್ರಿಂದ ಎಕ್ಸಸ್ ಎಲ್ಲ ಹೊರಟು ನಿಲ್ಬೇಕಾದ್ರೂ ಉಳ್ಕೊಬಹುದು. ಈ ಸಾಮಾನ್ಯವಾಗಿ ವ್ಯವಸಾಯ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ, ಪ್ರತಿ ಸತ್ತೆ ಒಂದೇ ಫಸಲು ಬೆಳೆಯೋದಿಲ್ಲ, ಚೇಂಜ್ ಮಾಡ್ತಾ ಹೋಗ್ತಾರೆ. ಕಡ್ಲಿ ಜೋಳ ಎಲ್ಲ ಯಾಕೆ ರೊಟೇಷನ್ ಮಾಡಿದಷ್ಟು ಕೂಡ ಅದು ಸಾರ ಉಪಯೋಗ ಶುರುವಾಗುತ್ತೆ. ಇಲ್ಲೋದ್ರೆ ಒಂದೇ ಮಾಡಿದಾಗ ಒಂದು ಉಳಿಯುತ್ತೆ, ಒಂದು ಖರ್ಚಾಗುತ್ತೆ. ಆತ ಬರೀ ಆಟ ಬಿಡ್ತಾವ್ರೆ ಯಾವ ಹಾಗೆ ಸಾರ ಹಾಗೆ ಉಳ್ಕೊಂಡು ಕಾರ ಎಕ್ಸಸ್ ಆಗುತ್ತೆ. ಇದು ಇಲ್ಲ ಅದು ಇಲ್ಲ, ವೇಸ್ಟ್ ಬ್ಯಾಲೆನ್ಸ್ ಮಾಡಕ್ಕೆ ಹೇಳಿದ್ದಾರೆ. ನಮ್ಮ ದೇಹಕ್ಕೆ ಎಲ್ಲ ವಿಧವಾದಂಥ ಪೋಷಕಾಂಶಗಳು ಬೇಕು, ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿರೋದ್ರಿಂದ ದೇಹಕ್ಕೆ ಆರೋಗ್ಯ. ದೇವರ ಅನುಗ್ರಹ ಮಾಡ್ತಾನೆ, ಇನ್ನು ಯಾವುದು ಗೊತ್ತಿಲ್ಲ ಓದಲು ಕಾರಣ ನಿಮಗೆ ಬೇಡ. ಕ್ರೀಡಾಯಾಮವೂ ಆಗ್ತದೆ, ದೇವರು ಮೆಚ್ಚುತ್ತಾರೆ ಮಾಡಿದ್ರೆ ಸಾಕು. ರಾಯರತ್ನ ಮಾಡ್ತಾರ ಮಾಡೋಣ, ಬಾದಿರಾದ್ರೆ ಮಾಡ್ತಾರ ಮಾಡಿದ್ರೆ ಆಯ್ತು, ಪುರಂದ್ರದಾಸರ ಮಾಡ್ತಾರೆ, ವಿಜಯದಾಸರ ನಾವು ಮಾಡಿದ್ರೆ ಆಯ್ತು. ಇನ್ನೂ ಕಾರಣ ಗೊತ್ತಿಲ್ಲ. ರೋಡ್ ಎಲ್ಲಿಗೆ ಹೋಗ್ತದೆ ಎಲ್ಲ ಟ್ರಾಫಿಕ್ ಹೋಗ್ತಿದ್ರೆ ಫಾಲೋ ಮಾಡಿಬಿಡ್ತಾರೆ ಅಷ್ಟೇ. ಒಳ್ಳೊಳ್ಳೆ ವೆಹಿಕಲ್ ಹೋಗ್ತಿದ್ರೆ ಫಾಲೋ ಮಾಡಿಬಿಟ್ರೆ ನಮಗೆ ಒಳ್ಳೆ ದಾರಿ ಹಾಕ್ತಿತ್ತು. ಅದ ಹಾಗೆ ಮಹಾಜನವು ಏನ ಗತಸ್ಥ ಪಂಥ, ದೊಡ್ಡವರು ಹಾಕಿಕೊಟ್ಟ ದಾರಿ ತಪ್ಪದೇ ಮಾಡಬೇಕಲ್ಲ. ಯಾವುದೇ ಕಾಲಕ್ಕೆ ತಪ್ಪಿದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಅಕಸ್ಮಾತ್ ರಥ ತಪ್ಪಿದ್ರೆ ಏನು ಮಾಡಬೇಕು? ಯಾವುದೇ ಕಾಲಕ್ಕೆ ತಪ್ಪೇ ಬಿಡುತ್ತೆ, ಎಲ್ಲ ಹೋಗಿ ರಥ ಬಿಡ. ಇವತ್ತು ಬಿಟ್ಟರೆ ಜನಗಳೇ ಜಾಸ್ತಿ. ಅದರಂತೂ ಸ್ವಲ್ಪ ಒಂದು ರಥ ಒಂದು ಹಂಗ ಆಯಿತು. ರಥ ಕ್ಷೀರ ರಥ ಮಾಡ್ತಿದ್ದ ಪಾಪ, ಯಾರೋ ಕ್ಷೀರ ಒಂದು ಹರಿ ಸಿಡಿಸಿದ್ರು ರಥ ಹೋಯ್ತು. ಬಚೂರು ರಥ ಒಂಚೂರು ಸರಿಯಾಗಿ ಕಡದಿರಲಿಲ್ಲ, ಅದು ಮೊಸರಂತ ಕೊಂಡಾಯಿತು, ರಥ ಹೋಯ್ತು. ಇನ್ನು ಆ ಸೌಂಡ್ ಇಲ್ಲೇ ಇಲ್ಲ ಅಲ್ಲೇ ಅದ್ರ ಕಥೆ ಬೋದು. ಎರಡು ಅಡುಗೆ ಮಾಡಿರ್ತಾರೆ, ಇದು ಅದಕ್ಕೆ ಬಿಟ್ಟರೆ ಸೋಮಾರಿ ತನಕ ಕಥೆ ಬೋದು. ರಥ ಹೋಯ್ತು, ನಾವೇನು ಮಾಡ್ತೀವಿ ಇವಾಗ? ರಥ ಹೋದರೆ ಕಷ್ಟ ಅಂತ ಮಾಡೋದೇ ಇಲ್ಲ, ಅದು ಬೇರೆ ಕೆಲವರು. ರಥ ಹೋದರೆ ಕಷ್ಟ ಅಂತ ಮಾಡೋದೇ ಇಲ್ಲ, ಅದು ಮಾಡಬಾರ್ದು. ಬಿಟ್ಟಿದ್ರೆ ಕಷ್ಟ ಅಂತ ಬಡಿ ಮಾಡದೇ ಇರೋಕ್ಕಾಗತ್ತಾ? ಅದು ಮಾಡಲೇಬೇಕು. ಅಕಸ್ಮಾತ್ ಬಿಟ್ಟಿದ್ರೆ ಏನು ಮಾಡಬೇಕು? ಅದು ಇನ್ನೊಂದು ತಪ್ಪು ಮಾಡ್ತಾರೆ. ಅಕಸ್ಮಾತ್ ರಥ ಭಂಗಾಯಿತು, ರಥ ಭಂಗಾಯಿತು, ಅವ್ರು ಬಿಟ್ಟೇ ಬಿಡ್ತಾರೆ ರಥನ ಮುಂದೆ. ರಥ ಒಂದೇ ಹೋಗಿದ್ದೆ ಎಲ್ಲೋ ತಪ್ಪೇ ಇತ್ತು, ಅದು ಬಿಟ್ಟುಬಿಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಮಾಡಬಾರ್ದು. ರಥ ಬಂದವಾದರೂ ಕೂಡ ಮತ್ತೆ ಕಂಟಿನ್ಯೂ ಮಾಡಬೇಕು, ನಿಲ್ಲಿಸ್ಬಾರ್ದು. ಮತ್ತೆ ಪಾಪ ಬಂತಲ್ಲ ಏನು ಮಾಡ್ಬೇಕು ಅದಕ್ಕೆ? ಅದಕ್ಕೆ ಉತ್ತರ ಕೊಡ್ತಾರೆ, ಅದಕ್ಕೇ ಧಾತ್ರಿ ಹವನ ಅಂತ ಮಾಡಿದ್ದಾರೆ. ವನಭೋಜನ ಯಾತಕ್ಕೆ ಮಾಡಿದ್ದಾರೆ ಅಂದರೆ ಅಂಥ ಜ್ಞಾತ ಅಜ್ಞಾತವಾಗೇನಾದರೂ ದೋಪವಾಗಿದ್ದರೆ, ಜಾತವ್ರತ ಭಂಗವಾಗಿದ್ದರೆ, ಆ ದೋಷ ಪರಿಹಾರಕ್ಕಿಟ್ಟರತ್ತಾರೆ ವನಭೋಜನ ಅಂತ ಹೇಳಿದರೆ. ಈಗ ಎಷ್ಟು ಮಹತ್ವ ಇದೆ ಗೊತ್ತಾಗುತ್ತೆ, ವ್ರತ ಮಾಡಿದವರು ಎಷ್ಟು ಮಹತ್ವಪೂರ್ಣವಾದಂತಹ ದೋಷ ಪರಿಹಾರ ಸಾಧನೆ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಗೊತ್ತಾ, ವೈಶ್ವದೇವಾದಿಗಳಿಂದ ಎಂದೂ ಭೋಜನ ಮಾಡಾಗಿಲ್ಲ, ಪಂಚಮಹಾಯಜ್ಞ ಮಾಡಿಯೇ ಮಾಡಬೇಕು. ಯಾವುದೋ ಕಾರಣಕ್ಕೆ ತಪ್ಪಿಹೋಯ್ತು ಅಂತ ತಿಳ್ಕೊಳ್ಳಿ, ಅಥವಾ ಯಾರದೋ ಮನೆಗೆ ಹೋಗಿರ್ತಾರೆ, ಅವ್ರು ಮಾಡಿರಲಿಲ್ಲ, ನಮಗೆ ಗೊತ್ತಿಲ್ಲ ಮಾಡಿಲ್ಲ ಅಂತ ಹೇಳಿ ತಂದುಬಿಟ್ಟಿರ್ತೇವೆ, ಅದು ಮಹಾಪಾಪನೆ. ಇವತ್ತು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿತ ದಿಕ್ಕುವುದೇ. ಕೆಂಡ ನೋಡಿಟ್ಟರು ಕಾಲಿಟ್ಟರು ಸುಡುತ್ತೆ, ಹಾಗೆ ಇಟ್ಟರು ಸುಡುತ್ತೆ. ಕರೆಂಟ್ ಯಾವ ಕಡೆ ನೋಡ್ತಾ ಹೊಡೆದು ಸುಟ್ಟದು, ಶಾಕ್ ಹೊಡೆದೇ ಹೊಡಿ. ಆದ್ದರಿಂದ ನಮಗೆ ಕಾಣದು ಗೊತ್ತಿಲ್ಲ ಅನ್ನೋದು ಎಷ್ಟು ಇದಲ್ಲ, ತಿಳ್ಕೊಂಡೇ ಮಾಡಬೇಕು. ಅವಾಗ ಏನಾಯ್ತು ತಪ್ಪು ಆಯ್ತು ಅಂತ ಕೇಳಿದರೆ ಅದಕ್ಕೂ ಪರಿಹಾರ ಬರಬಹುದು. ನನಗೆ ಇದು ಅರ್ಥ ಮಾಡಿಕೊಂಡಿದ್ರು ಬರೀ ನಾ ಚಾತುರಾಚ ವ್ರತ ಕಷ್ಟ ಇಲ್ಲ, ವರ್ಷ ಪೂರ್ತಿಯಾಗಿ ವ್ರತ ಏನಾದರೂ ಭಂಗವಾಗಿದ್ದರೆ ಅದಕ್ಕೂ ಕೂಡ ವೈಶ್ವದೇವಾದಿ ಇಲ್ಲದೆ ತಿಂದಿದ್ರೆ ಅದ್ರ ಪರಿಹಾರವನ್ನು ಮಾಡ್ತಕ್ಕಂಥ ಶಕ್ತಿ ಇದಕ್ಕೆ. ಇನ್ನೊಂದು ಕಡೆ ಯಾವುದೋ ಕಡೆ ನಿಷಿದ್ಧ ಭಕ್ಷಣೆ ಮಾಡಿದರೆ, ಏನು ಗೊತ್ತಿಲ್ಲದೆ ಈರುಳ್ಳಿ ತಿಂದ, ಗೊತ್ತಿಲ್ಲದೆ ಬೆಳ್ಳುಳ್ಳಿ ತಿಂದ, ಔಷಧಿ ತೊಗೊಂಡಿರ್ತಾರೆ ಈರುಳ್ಳಿ ಔಷಧಿ ಮಾಡ್ತೀವಿ, ಏನು ಮಾಡ್ತೀರಿ ಅದಕ್ಕೆ? ಈಗ ಔಷಧಿಯಲ್ಲಿ ಸೇರಿಸಿರ್ತಾರೆ, ಆಯುರ್ವೇದ ಈರುಳ್ಳಿ ಸೇರಿಸಿಬಿಡ್ತಾರೆ. ಏನು ಮಾಡಬೇಕು ಅದಕ್ಕೂ ಪರಿಹಾರ ಅಂತ ಕೇಳಿದರೆ ಅದಕ್ಕೂ ಅನುಭೋಜನ. ಎಷ್ಟು ಉಪಾಯ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಾರಣ ಕೊಡ್ತಾರೆ, ಧಾನ್ಯ ಮನೆಗೆ ತಂದುಬಿಡುತ್ತೆ, ಹೊಸ ಧಾನ್ಯ ಬರೋ ಕಾಲ ಇದೆ, ಹೊಸ ಧಾನ್ಯ ಬರುತ್ತೆ. ಈಗ ಹೊಸ ಧಾನ್ಯನ ಡೈರೆಕ್ಟ್ ಉಪಯೋಗಿಸ್ಬಾರ್ದು, ಒಂದು ದೇವರಿಗೆ ಸಮರ್ಪಣೆ ಉಪಯೋಗಿಸ್ಬೇಕು. ವನಭೋಜನ ಮೇಲೆ ಅದಕ್ಕೂ ಅಪ್ಲೈ ಆಗುತ್ತೆ. ಹೊಸ ಧಾನ್ಯವನ್ನು ಉಪಯೋಗಿಸೋಕ್ಕೋಸ್ಕರ ವನಭೋಜನ ಮಾಡಿದ ಮೇಲೆ, ರಾತ್ರಿ ಹವನ ಮಾಡಿದ ಮೇಲೆ, ಮುಂದೆ ಇಡೀ ದಿವಸದ್ದೆಲ್ಲ ಕೂಡ ಒಂದು ಶುದ್ಧಿಯಾದಾಗ ಲೆಕ್ಕ. ಆಮೇಲೆ ಒಂದೇ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಮತ್ತೆ ಇದು ಒಂದು ರೀತಿ ಪೂಜೆ, ಸಪ್ಲ ತಂದು ದೇವ್ರ ಮುಂದೆ ಇಟ್ಬಿಟ್ರೆ ಹೇಗ ಹಾಗೆ, ಮತ್ತೆ ಉಳಿದೆಲ್ಲ ಮಾಡೇ ಮಾಡ್ತಾರೆ. ಫಸ್ಟ್ ಅರ್ಪಣೆ ಮಾಡಿದರೆ ಹೇಗ ಅದನ್ನು ಮಾಡೋದು. ಆ ದೃಷ್ಟಿಯಿಂದ ವನಭೋಜನಕ್ಕೆ ತುಂಬ ಮಹತ್ವ. ಗೊತ್ತಿಲ್ಲದೆ ಮಾಡಿದರೆ ಅಥವಾ ಮೈಲಿಗೆಯಿಂದ ಗೊತ್ತಿಲ್ಲದೆ ತಿಂದಿದ್ದರೆ ಇಷ್ಟೆಲ್ಲ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ವನಭೋಜನಕ್ಕಿರೋದ್ರಿಂದ, ರಾತ್ರಿ ಹಣಕ್ಕಿರೋದ್ರಿಂದ ಇದನ್ನು ಮಾಡಲೇಬೇಕು ಅಂತ ಹೇಳಿ. ಇನ್ನು ಯಾರು ಮಾಡಬೇಕು ಅಂತ ಗೊತ್ತಿರಲ್ಲ, ಯಾರು ಮಾಡಬೇಕು? ಕೆಲವರು ತಪ್ಪ ಅನುಭವ ಎಲ್ಲ ಇದೆ. ಒಬ್ಬ ಸಾಮಾನ್ಯ ಒಬ್ಬೊಬ್ಬರೇ ಮಾಡೋದು ಪದ್ಧತಿ ಅಲ್ಲ, ಒಬ್ಬ ಗುರುತೆ ಶಾಸ್ತ್ರ ಒಬ್ಬರೇ ಮಾಡ್ತಾರೆ, ಇಲ್ಲ ಸತ್ಯನಾರಾಯಣ ಪೂಜೆ ಒಬ್ಬರೇ ಮಾಡ್ಬೋದು, ಮಾಸಲ್ಲಿ ಮಾಡ್ಬೋದು. ಈ ವನಭೋಜನ ಹಾಗಲ್ಲ, ಎಲ್ಲರೂ ಸೇರಿ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಸೇರಿ ಮಾಡಬೇಕಾದರೆ ಇನ್ನು ಹೇಳೋದಾದರೆ, ನಮ್ಮ ಇದು ಫಿಲಸಾಫಿಕಲ್ ಪಿಕ್ನಿಕ್ ಅಂದರೆ ಇದು ಫಿಲಸಾಫಿಕಲ್ ಪಿಕ್ನಿಕ್ ಇದೆ. ಎಲ್ಲರೂ ಸೇರಿ ಪಿಕ್ ಒಬ್ಬ ಹೋದ್ರೆ ಪಿಕ್ನಿಕ್ ಅಂತ ಕರೆಯೋದಿಲ್ಲ, ತುಂಬ ಜನ ಸೇರಿದಾಗ ಅದನ್ನು ಪಿಕ್ನಿಕ್ ಅಂತ ಕರೀತಾರಲ್ಲ. ಆಧ್ಯಾತ್ಮಿಕವಾದ ವನವಿಹಾರ ಇದು. ಆಧ್ಯಾತ್ಮಿಕವಾದ ವರವಿಹಾರವಾದ ಎಲ್ಲರೂ ಸೇರಿ ಮಾಡಿ ಅಂತ ಹೇಳ್ತಾರೆ. ಬೇಕಾದ್ರೆ ಒಬ್ಬರೇ ಎಲ್ಲ ದುಡ್ಡು ತಗೊಳ್ಬಹುದು, ಆದ್ರೆ ಸೇರಿ ಜನ ಮಾತ್ರ ಸೇರ್ಬೇಕು, ಅದು ಇಂಪಾರ್ಟೆಂಟ್. ಸತ್ಯಾಡೋದು ತುಂಬಾ ಜನ ಸೇರ್ಬೇಕು ಅಂತ ಹೇಳಿಲ್ಲ, ಅದರೊಳಗೆ ಜಾತ್ರೆ ಒಳಕ್ಕಾಗಲ್ಲ. ತುಂಬಾ ಜನ ಸೇರಿದಷ್ಟು ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ. ಹೆಚ್ಚರ ಸೇರಿದಷ್ಟು ಪುಣ್ಯ ಜಾಸ್ತಿ, ಆದ್ರಿಂದ ಎಲ್ಲರೂ ಹೆಚ್ಚರ ಸೇರಿ ಮಾಡಿ. ಒಬ್ಬರೇ ಮಾಡ್ಲಿಕ್ಕಾಗಲಿಲ್ಲ, ತುಂಬಾ ಜನ ಸೇರಿ ಮಾಡಿ, ಅಥವಾ ಇನ್ನೊಬ್ಬರು ಬೇಡಿ ಮಾಡಿ ಅಂತ ಹೇಳ್ತಾರೆ. ಸಾಮಾನ್ಯ ಬೇಡಬಾರದು, ಮಹಾಪಾಪ, ಬೇಡಲೇಬಾರದು. ಬೇಡಲೇ ಇದಕ್ಕೆ ಬರದ ದೇಹಿ ಎಂದು ಒಂದು ದೇವರಾಮಯ್ಯ, ಆದ್ರೆ ಇದಕ್ಕೆ ಬೇಡಬಹುದು, ತಪ್ಪಿಲ್ಲ ಅಂತ ಹೇಳ್ತಾರೆ. ಬೇಡಿ ಉಳಿಸ್ಕೋಬಾರ್ದು, ಬಟ್ಟೆ ಅದು ಪದ್ಧತಿ ಆಗಬಾರ್ದು. ಬೇಡಿ ಬಿಟ್ಟು ಮನೆಗೆ ಹೋಗ್ಬಾರ್ದು, ಅದು ಮಾಡಿದ್ರೆ ಮಹಾಪಾಪನೇ. ಬೇಡಿ ಬಿಟ್ಟು ಎಲ್ಲರನ್ನ ಕರೆದು ಆಹ್ವಾನ ಮಾಡಿ ಕೊಡಿ, ಭಾರಿ ಪುಣ್ಯ ಬರುತ್ತೆ. ಹೀಗೆ ಎಷ್ಟು ಪುಣ್ಯ ಬರಬಹುದು ಇದರಿಂದ, ಇದು ಪ್ರತಿ ಎಷ್ಟು ಪುಣ್ಯ ಬರುವುದು ಲೆಕ್ಕ ಹಾಕ್ತಾರೆ. ಹೇಳ್ತಾರೆ ಎಲ್ಲ ಯಾಗಕ್ಕಿಂತ ಶ್ರೇಷ್ಠ ಅಶ್ವಮೇಧ ಯಾಗ, ಅದಕ್ಕಿಂತ ಶ್ರೇಷ್ಠ ರಾಜಸೂಯ ಯಾಗ, ಅದಕ್ಕಿಂತ ಶ್ರೇಷ್ಠ ಧಾತ್ರಿ ಹವನ. ಬ್ರಾಹ್ಮಣಿಗೆ ಅಶ್ವಮೇಧ ಅಂತಿಲ್ಲ, ರಾಜಸೂಯ ಅಂತಿಲ್ಲ, ಧಾತ್ರಿ ಹವನ ಮಾಡಿಬಿಟ್ರೆ ರಾಜಸೂಯಾಗ ಮಾಡಿದ್ದಕ್ಕಿಂತ ಜಾಸ್ತಿ ಪುಣ್ಯ. ರಾಜಸೂಯಾಗ ಮಾಡಿ ಏನು ಬರುತ್ತೆ ಜನ ಗೊತ್ತಿಲ್ಲ, ನಮಗೆ ಅಲ್ಲೇನು ಬರುತ್ತೆ, ಸಂಬಳ ಎಷ್ಟು ಬರುತ್ತೆ ಗೊತ್ತಿರುತ್ತೆ, ಹೊರತು ಇವೆಲ್ಲ ಗೊತ್ತಿರೋದಿಲ್ಲ. ಧಾತ್ರಿ ರಾಜಸೂಯಾಗದ ಪುಣ್ಯ ಏನು ಗೊತ್ತಾ, ಆಚಾರ ನಿರ್ಣಯದಲ್ಲಿ ಬರೀತಾರೆ, ರಾಜಸೂಯಾಗವನ್ನು ಯಾರು ಸರಿಯಾಗಿ ಮಾಡ್ತಾರೋ ಅವರು ಬ್ರಹ್ಮ ಪದವಿ ಸಿಗುತ್ತಂತ, ಅವ್ರು ನೆನ್ಪಿಟ್ಕೊಳ್ಳಿ, ಬ್ರಹ್ಮ ಪದವಿ ಸಿಗುತ್ತೆ, ಚತುರ್ಮುಖನಾಗಿ ಬಿಡ್ತಾನಂತ. ನಮಗೆ ಗಾಬರಿ, ನಾವು ಚತುರ್ಮುಖಾಗಿ ಸಾಧ್ಯತೆ ಉಂಟಾ ಅಂತ ಕೇಳಿದರೆ, ನಮಗೆ ಬ್ರಹ್ಮ ಪದವಿ ಸಿಗೋದಿಲ್ಲ, ಭಾವಿ ಬ್ರಹ್ಮದೇವರ ಶಾಸ್ತ್ರ ಓದ ಯೋಗ ಭಗವಂತ ಕೊಡ್ತಾರೆ, ಆಚಾರ್ಯ ಶಾಸ್ತ್ರ ಓದ ಯೋಗ ಕೊಡ್ತಾರೆ. ಆದ್ದರಿಂದ ಧಾತ್ರಿ ಹವನ ಸರಿಯಾಗಿ ಮಾಡಿದರೆ ವಧ್ವಶಾಸ್ತ್ರ ಓದ ಯೋಗ ಸಿಗ್ತದೆ. ನಮಗೆ ದಾಸ ಹೇಳಿದ್ರಲ್ಲ, ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ, ವಾದಿಗಳ ಮತಬಡಿದು ಬದ್ಧ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಹೇಳ್ತಾರೆ ವೇದ ವಾಹ್ಯರಿಗೆ ನನಗೆ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ. ಇದೆಲ್ಲ ಯಾಕಕ್ಕೆ ಗೊತ್ತಾ, ಧಾತ್ರಿ ಅವರ ಮಾಡಲಿಲ್ಲ ಅಂತಾರಲ್ಲ, ಹಾಗಾಗುತ್ತೆ. ಧಾತ್ರಿ ಅವರ ಮಾಡಲಿಲ್ಲ, ವರಭೋಜನ ಮಾಡಲಿಲ್ಲ, ಯೋಗ ಬರಲಿಲ್ಲ ಅಂತ. ಇದನ್ನು ಅರ್ಥ ಮಾಡಿಕೊಂಡು ಶ್ರೇಷ್ಠವಾದಂಥ ಪುಣ್ಯ ಕಾರ್ಯ ಈ ಧಾತ್ರಿ ಅವರ. ಧಾತ್ರಿ ಅಂದರೆ ಸಾಕ್ಷಾತ್ ನಾರಾಯಣ, ತುಳಸಿ ಅಂದರೆ ಮಹಾಲಕ್ಷ್ಮಿ. ಇವತ್ತರೆಗೂ ನೆಲ್ಲಿ ಉಪಯೋಗಿಸ್ಬಾರ, ಹೊಸ ನೆಲ್ಲಿ ಗಿಡ ನೆಲ್ಲಿಕಾಯಿ ಬರ್ತಾ ಇವತ್ತರೆಗೂ ಉಪಯೋಗಿಸ್ಬಾರ, ಇವತ್ತಿನಿಂದ ಉಪಯೋಗಿಸ್ಬೋದು. ಧಾತ್ರಿ ಅವರ ಮಾಡಿದ್ರೆ ಉಪಯೋಗಿಸ್ಬೋದು, ಅಂತ ಉಪಯೋಗಿಸಾಗಿಲ್ಲ. ದೇವರು ಸಮರ್ಪಣೆ ಮಾಡಿದ ಮೇಲೆ ಉಪಯೋಗಿಸಲು ಸಾಧ್ಯವಾಗ. ಧಾತ್ರಿ ಶ್ರೇಷ್ಠವಾದಂತಹ ಔಷಧೀಯವಾಗಿರ್ತಕ್ಕಂಥ ಫಲ. ಎಷ್ಟೋ ರೋಗಗಳು ಆಚಾರ ಧಾತ್ರಿ ಒಂದು ಸಾಕು ಅಂತ ಹೇಳ್ತಾರೆ, ಆದರೆ ಹುಷಾರಾಗಿರ್ಬೇಕು. ಧಾತ್ರಿ ಹವನನ ಭಾನುವಾರ ಮಾಡಲೇಬಾರ್ದು, ಭಾನುವಾರ ಏನು ಮಾಡಿದ್ರು ನೆಲ್ಲಿ ತಿನ್ನಬಾರ್ದು, ನೆಲ್ಲಿ ಉಪಯೋಗಿಸ್ಬಾರ್ದು. ಉಪಯೋಗಿಸಿದ್ರೆ ಮಹಾಪಾಪ, ತುಂಬ ಜನ ಗೊತ್ತಿಲ್ಲ. ಧಾತ್ರಿ ಇವತ್ತು ಎಷ್ಟೋ ಜನ ಆಯುರ್ವೇದ ಆಧುನಿಕರ ಆಯುರ್ವೇದ ಯಾಕೆ ಫೇಲ್ ಆಗುತ್ತೆ ಗೊತ್ತಾ, ಚವನ ಪ್ರಾಸ ಎಲ್ಲರಲ್ಲೂ ಧಾತ್ರಿ ಹಾಕಿರ್ತಾರೆ, ಪ್ರತಿ ದಿವಸ ತಗೊಂಡ್ಬಿಡ್ತಾರೆ ಅಂತ, ಭಾನುವಾರ ತಗೊಂಡ್ಬಿಡ್ತಾರೆ ಅದು ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಸರಿಯಾಗಿ ಆಯುರ್ವೇದ ಫೇಲ್ ಆಗಲಿಕ್ಕೆ ನಿಯಮ ತಪ್ಪಿದ್ರೆ ಹಾಗಲ್ಲ. ಇನ್ನೊಂದು ಕಾರಣ, ರಾತ್ರಿ ಎಂದು ನೆಲ್ಲಿ ಉಪಯೋಗಿಸ್ತಾರೆ. ರಾತ್ರಿ ದಿವಸ ಯಾವ ಕಾಲ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ ಮಾಡಿ ಉಪಯೋಗಿಸ್ತಾರೆ, ರಾತ್ರಿ ಬಿಟ್ಟರೆ ಮಹಾಪಾಪ, ಅದರಿಂದ ಆರೋಗ್ಯ ಕೆಡುತ್ತೆ ಹೊರತು ಆರೋಗ್ಯ ಒಳ್ಳೆಯದಾಗುತ್ತೆ. ರಾತ್ರಿ ಉಪಯೋಗಿಸ್ಬಾರ್ದು ಮತ್ತು ಭಾನುವಾರ ಉಪಯೋಗಿಸ್ತಾರೆ, ಉಪಯೋಗಿಸೋ ದೃಷ್ಟಿಯಿಂದ. ಇನ್ನು ಧಾತ್ರಿ ಹವನನ ಭಾನುವಾರನೂ ಮಾಡಬಾರದು, ಮಂಗಳವಾರ ಮಾಡಕೂಡುದು, ಶುಕ್ರವಾರ ಮಾಡಬೇಕು. ಈ ಮೂರು ದಿವಸನೂ ಮಾಡೋದು ನಿಷಿದ್ಧ, ತಿನ್ನೋದಕ್ಕೆ ಎರಡು ದಿವಸ ನಿಷಿದ್ಧ, ಭಾನುವಾರ ಮತ್ತು ರಾತ್ರಿ ಕಾಲ. ರಾತ್ರಿ ಹೇಳೋದು ಪಾತ್ರ ಮಂಗಳವಾರ ಇಲ್ಲ, ಶುಕ್ರವಾರ ಇಲ್ಲ, ಭಾನುವಾರ ಇಲ್ಲ. ಎಷ್ಟು ಮಠಗಳು ನಿನ್ನ ಮನೆ ಹಾಕಿಬಿಟ್ಟಿದ್ದಾರೆ ಗೊತ್ತಾಯ್ತಾ, ಎಷ್ಟೋ ಮಠ ನಿನ್ನೆ ರಾತ್ರಿ ಕೆಲವು ಮನೆಯೇ ಮಾಡಿದವರು ಇದ್ದಾರೆ. ದ್ವಾಸೆ ಮಾಡಬಾರ್ದು ಅಂತ ಹೇಳಿ ಶಾಸ್ತ್ರ ಇದೆ, ತ್ರಯೋದಯದಿಂದ ಶುರುವಾಗುತ್ತೆ, ದ್ವಾಸೆ ಮಾಡಾಗಿಲ್ಲ, ತ್ರಯೋದಯದಿಂದ ಪ್ರಾರಂಭ. ದ್ವಾಸೆ ದೇವರಿಗೆ ಸಾಯಂಕಾಲ ತುಳಸಿ ಜೊತೆ ಪೂಜೆ ಮಾಡೋದು, ಬೆಳಿಗ್ಗೆ ಅಡಿಗೆ ಉಪಯೋಗ ಬರಲ್ಲ, ನಾನು ಸಾಯಂಕಾಲ ಪೂಜೆ ಮಾಡೋದಕ್ಕೆ ಇಟ್ಕೊಂಡಿರೋದ್ರಿಂದ ಉಪಯೋಗ ಬರೋದಿಲ್ಲ. ತ್ರಯೋದಯದಿಂದ ಶುರುವಾಗ ತ್ರಯೋದಯ ನಿನ್ನೆ ಮಾಡಬಹುದಾಗಿತ್ತು, ಮಾಡಾಗಿಲ್ಲ, ಮಂಗಳವಾರ ಮಾಡಾಗಿಲ್ಲ, ಇವತ್ತೇ ಫಸ್ಟ್ ಇದು, ಫಸ್ಟ್ ಉಪಯೋಗಿಸ್ಕೊಳ್ಳಿ ಚಾನ್ಸ್. ಯಾವಾಗಲೂ ತಡ ಮಾಡಿದಂತೆ ಉಪಯೋಗ ಕೊಟ್ಟರೆ ಫಸ್ಟ್ ಮಾಡೋದು ಚತುರ್ದಶಿ, ತ್ರಯೋದಶಿ, ಚತುರ್ದಶಿ, ಆಮೇಲೆ ಪೂರ್ಣಿಮಾ. ಇವು ಮೂರು ಉತ್ತಮ ಪಕ್ಷಗಳು. ತ್ರಯೋದಶಿ ಭಾರಿ ಉತ್ತಮ, ಅದು ತಪ್ಪಿದರೆ ಚತುರ್ದಶಿ, ಅದು ತಪ್ಪಿದರೆ ಹುಣ್ಣಿಮೆ, ಅದು ತಪ್ಪಿದರೆ ಪಂಚಮಿ ಮಾಡಬೇಕು, ಕೃಷ್ಣಪಕ್ಷ ಪಂಚಮಿ ಮಾಡಬೇಕು. ಆದರೆ ಸೆಕೆಂಡ್ ಕ್ಲಾಸ್ ಆದರೆ ಫಸ್ಟ್ ಕ್ಲಾಸಿಗೆ ಬರೋದಿಲ್ಲ, ಫಸ್ಟ್ ಕಡೆ ದೊರೆ. ಅದರಲ್ಲಿ ಇವತ್ತು ಭಾರಿ ಶ್ರೇಷ್ಠವಾದ ಕೆಲಸ ಮಾಡಿರೋದ್ರಿಂದ ಅವರಿಗೆ ಶ್ರೇಷ್ಠ ಪುಣ್ಯಕಾಲ. ಇನ್ನು ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ. ವನಭೋಜನ ವನದಲ್ಲಿ ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೆ ವನಭೋಜನ ಹೇಗಾಗುತ್ತೆ? ಅದು ವನದಲ್ಲಿ ಮಾಡಬೇಕು. ವನ ಅಂದರೆ ಏನಿರಬೇಕು? ಒಂದೆರಡು ಗಿಡಕ್ಕೆ ವನ ಅಂತ ಕರೆಯೋದಿಲ್ಲ, ಒಂದೆರಡು ಗಿಡ ಅನೇಕ ವೆರೈಟಿ ಇದ್ದಾಗ ವನ ಅಂತ ಕರೆಯಿಲ್ಲ, ಅನೇಕ ವೆರೈಟಿ ನೋಡಿ. ಉತ್ತರ ಎಷ್ಟು ವೆರೈಟಿ ಕಾಣುತ್ತೆ ಅಂದರೆ ನಿಮಗೆ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಜಾಗ ಸಿಗಬೇಕಾದ್ರೆ ಯಾರೋ ಹೇಳ್ತಿದ್ರು, ಇವರು ಸೆಟಲೈಟ್ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಸ್ಪಾಟ್ಸ್ ಇನ್ ದಿ ವರ್ಲ್ಡ್ ಅಂತಿದ್ರು. ಹಗೆನಕಲ್ಪ ಜಾಗ ಅದು ಶ್ರೇಷ್ಠವಾದ ಒಂದು ಜಾಗ. ಅದು ವನ ಅಂದರೆ ವನನೇ, ಎಷ್ಟೋ ಕಡೆ ಇನ್ನೂ ಎಷ್ಟೋ ಕಡೆ ಕಡೆದು ನೋಡಬೇಕು, ನೋಡಿರ್ತೀರಿ ನೀವೀಗ ಎಷ್ಟು ಭಯಂಕರವಾದ ಚಿಕ್ಕ ಫಾರೆಸ್ಟ್ ಇದೆ ಅಂತ ಹೇಳಿದ್ರು. ಇದು ವನ ಅಂದರೆ ಸರಿ ಹೋಯ್ತಾ. ಇನ್ನೊಂದು ವನ ಏನು ಗೊತ್ತಾ, ವನಂ ಸಜ್ಜನ ಸಂಗತಿ ಅಂತ ಕರೀತಾರೆ. ಸಜ್ಜನರೇ ವನ, ನಾರ್ಕ ಸಜ್ಜನ ಸೇರ್ಬಿಟ್ರೆ ವನ ಇದ್ದಾಗ ಲೆಕ್ಕ. ಇದೆಲ್ಲ ಸಜ್ಜನರೇ ಸಾಮಾನ್ಯ ಬರ್ತಾರೆ. ಕಾರಣ ಏನಂತ ಕೇಳಿದ್ರೆ ಇದ್ದಲ್ಲ ಅಂದ್ರೆ ಊಟಪತ್ತಿ ಬಂದು ಬಿಡಬಹುದು, ಇಲ್ವಾ? ಹಾಗೆಲ್ಲ ಬರ್ಲಿಕ್ಕೆ ಬರೋದಿಲ್ವಲ್ಲ. ಮತ್ತೆ ಅದಕ್ಕಾಗಿ ಬಂದರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಅದು ಎರಡನೇ ಕಾರಣ. ಇದು ಬಹಳ ಮುಖ್ಯವಾಗಿ ಇನ್ನೇನಾಗಿದೆ ಗೊತ್ತ, ಕಾವೇರಿ ತೀರ ಇನ್ನೇನ್ಬೇಕು ಅದಕ್ಕಿಂತ? ಕಾವೇರಿ ನದಿಯ ತೀರ, ಕಾವೇರಿ ನದಿಯನ್ನು ವಾದ್ಯಾಸ ವರ್ಣನೆ ಮಾಡ್ತಾರೆ ತೀರ್ಥ ಪ್ರಬಂಧದಲ್ಲಿ. ಎರಡು ಶ್ಲೋಕ ಹೇಳ್ತಾರೆ, ಮೋಕ್ಷದಾನ ಕ್ಷಮಾಸಂತಿ ಸರಿತಃ ತತ್ರ ತತ್ರ ಹಿ. ಬೇಕಾಷ್ಟು ನದಿಗಳಿವೆ ಮೋಕ್ಷ ಕೊಡುತ್ತವೆ, ಬೇಕಾಷ್ಟು ಮೋಕ್ಷ ಕೊಡಲು ಬೇಕಾದಷ್ಟಿದೆ. ಕಾವೇರಿ ಹಾಗಲ್ಲ, ಕಾವೇರಿ ಜೋಲಭೂಮಾತ ಭುಕ್ತಿ ಮುಕ್ತಿ ಕರಿ ಸರಿತ. ಇದು ಊಟನು ಕೊಡುತ್ತೆ ಮುಕ್ತಿನೂ ಕೊಡುತ್ತೆ ಅಂತ ಹೇಳ್ತಾರೆ. ಭುಕ್ತಿ ಮತ್ತು ಮುಕ್ತಿ ಏನು ಗೊತ್ತಾ ಅರ್ಥ? ಭುಕ್ತಿ ಅಂದರೆ ಇರಿಗೇಷನ್ಗೆ ಉಪಯೋಗ ಆಗುತ್ತಿದೆ. ಎಷ್ಟು ಕಡೆ ಟ್ಯಾಬ್ ಕಟ್ಟಿದ್ದಾರೆ ಗೊತ್ತಾಗುತ್ತೆ, ಇರಿಗೇಷನ್ ಉಪಯೋಗ ಆಗುತ್ತೆ. ವಾದರಾಜ ಸ್ವಾಮಿ ಕಾಲದಲ್ಲೇ ಗೊತ್ತಾಗಿದೆ, ತುಂಬಾ ಕಡೆ ವ್ಯವಸಾಯ ಕೊರೋದ್ರಿಂದ ಭುಕ್ತಿ ಅನ್ನ ಕೊಡುತ್ತೆ, ಆಮೇಲೆ ಜ್ಞಾನ ಕೊಡುತ್ತೆ. ಅನ್ನ ಜ್ಞಾನ ಎರಡೂ ಕೊಡ ನದಿ ಅಂದ್ರೆ ಕಾವೇರಿ ನದಿ ಅಂತ ಕರೀತಾರೆ ವಾದರಾಜ ಸ್ವಾಮಿ. ಅದಕ್ಕಾಗಿ ಮೋಕ್ಷದಾನ ಸಮಾಸಂತಿ ಸರಿತಃ ತತ್ರ ತತ್ರ ಹಿ, ಕಾವೇರಿ ಚೋಲಭೂಮಾತ ಭುಕ್ತಿ ಮುಕ್ತಿ ಕರಿ ಸರಿತ್ ಅಂತ ಕೊಂಡಾಡ. ಇನ್ನೊಂದು ಶೋಕ ಎಷ್ಟು ಚೆನ್ನಾಗಿ ಬರ್ತಾರೆ ವಾದರಾಜ ಸ್ವಾಮಿಗಳು, ಕಾವೇರಿ ನದಿ ಸರಿಯಾಗಿ ನೋಡಿ ಅಂತ ಹೇಳ್ತಾರೆ. ಸರಿಯಾಗಿ ಅಬ್ಸರ್ವ್ ಮಾಡಿ, ಕಾವೇರಿ ನದಿ ಹೇಗಿದೆ ಗೊತ್ತಾ? ಕಾವೇರಿ ಗಮನೀಯಾಂಗಂ ರಂಗನಾಥಂ ಸದಾ ಹೃದಿ ಧತ್ಸೆ ತ್ವತ್ಸೇವಯ ದೇವಿ ಕೋನು ಕುರಿಯಾನ್ನತಂ ಹೃದಿ. ಅರ್ಥ ಮಾಡ್ಕೋಬೇಕು, ರಂಗನಾಥ ಇದ್ದಾರೆ, ಆದಿರಂಗ ಮಧ್ಯರಂಗ ಶ್ರೀರಂಗ. ರಂಗ ಅಂದ್ರೆ ಏನು? ಎರಡು ನದಿಗಳ ಮಧ್ಯ ಜಾಗ. ಕಾವೇರಿ ನದಿ ಎರಡು ಕವಲಾಗುತ್ತೆ, ಮತ್ತೆ ಸೇರಿಬಿಡುತ್ತೆ, ಮಧ್ಯ ದ್ವೀಪ ಕ್ರಿಯೇಟ್ ಆಗುತ್ತೆ. ಅಲ್ಲಿ ರಂಗನಾಥ ಇದ್ದಾರೆ, ಮೂರು ಕಡೆ ರಂಗನಾಥ ಇದ್ದಾರೆ, ಆದಿರಂಗನಾಥ ಶ್ರೀರಂಗಪಟ್ಟಣ, ಮಧ್ಯರಂಗನಾಥ ಅಲ್ಲಿದೆ ನಮ್ಮ ಇದು ಗಗನ ಭರಚಿಕ್ಕಿ ಅಲ್ಲಿದೆ, ಇದು ಅಧ್ಯರಂಗ ಶ್ರೀರಂಗ. ಮೂರು ಕಡೆಗೆ, ಮೂರು ಕಡೆ ರಂಗನಾಥ ಕಾವೇರಿ ನದಿ ಮಧ್ಯ ಇದ್ದಾರೆ ವಾದ್ಯಾಸ ಅವರು. ಕವಿ ಹೇಳಿ ಕೇಳಿ ಮಹಾಕವಿಗಳು, ಶ್ರೇಷ್ಠ ಜ್ಞಾನಿಗಳು ಅವ್ರು ಹೇಳ್ತಾರೆ. ನೋಡಿದ್ರಾ, ಕಾವೇರಿ ನದಿ ತನ್ನ ಹೃದಯದ ಮಧ್ಯೆ ದೇವರು ಇಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿ, ತನ್ನ ಹೃದಯದ ಮಧ್ಯೆ ದೇವರು ಇಟ್ಕೊಂಡ್ಬಿಟ್ಟಿದೆ. ಕಾವೇರಿ ಕಮನೀಯ ಅಂಗಂ ರಂಗನಾಥಂ ಸದಾ ಹೃದಿ ಧತ್ಸೆ. ಯಾವಾಗ ರಂಗ ಇಟ್ಕೊಂಡ್ಬಿಟ್ಟಿದೆಯಲ್ಲ ಅಮ್ಮ, ನಾನು ಕೇಳೋದಿಷ್ಟೇ. ಆದ್ರಿಂದ ತ್ವತ್ಸೇವಯ ದೇವಿ ಕೋನು ಕುರಿಯಾನ್ನತಂ ಹೃದಿ. ಯಾರು ನಿನ್ನ ಸೇವನೆ ಮಾಡ್ತಾರೋ, ಸ್ನಾನಪಾನಾದಿಗಳನ್ನು ಮಾಡ್ತಾರೋ, ಅವ್ರ ಹೃದಯದಲ್ಲೂ ದೇವರು ಬಂದು ಬಿಡ್ತಾರೆ ಅಂತೇಳಿ. ರಂಗನಾಥ ಕಾವೇರಿಯಲ್ಲೇ ದೇವರು ಇರೋದ್ರಿಂದ ಯಾರು ಕಾವೇರಿ ಸೇವನೆ ಮಾಡ್ತಾರೋ ಹೃದಯ ರಂಗನಾಥ ಬಂದು ಬಿಡ್ತಾನೆ. ಆದ್ರಿಂದ ಅದಕ್ಕೆ ಅಷ್ಟು ಮಹತ್ವ ಇದೆ. ಗಂಗೇತಿ ಅವನೇತಿ ಇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂತು. ಪ್ರತಿನಿತ್ಯ ಸ್ನಾನ ಕಾಲಕ್ಕದಲ್ಲಿ ಸ್ಮರಣೆ ಮಾಡಲೇಬೇಕಾದಂಥ ನದಿಗಳಲ್ಲಿ ಕಾವೇರಿ ನದಿ ಸೇರಿ. ಮಹಾನದಿ, ದಕ್ಷಿಣದ ಮಹಾನದಿಗಳಲ್ಲಿ ಕಾವೇರಿಗೆ ಬಹಳ ವಿಶೇಷವಾದ ಸ್ಥಾನ ಇರೋದು. ಎಂತೆಂಥ ಮಹಾನುಭಾವರಿರ್ತಕ್ಕಂಥ ಜಾಗ. ಒಂದು ಕಡೆ ರಂಗನಾಥ ಎಲ್ಲೆಲ್ಲಿದ್ದಾನೋ ಅಲ್ಲಿ ಜ್ಞಾನಿಗಳ ವೃಂದನೇ ಇದೆ. ಅಂತ್ಯರಂಗದಲ್ಲಿ ಶ್ರೀಪಾದರಾಜನ ಕ್ಷೇತ್ರ, ಸ್ವರ್ಣಗೊಂಡ ತೀರ್ಥರಿದ್ದಾರೆ, ಆಮೇಲೆ ನೋಡಿದ ಸುಭತೀಂದ್ರ ಸ್ವಾಮಿಗಳು, ಉಪೇಂದ್ರ ತೀರ್ಥರು, ಒಂದೆಲ್ಲ ಎರಡಲ್ಲ ಮುನೀಂದ್ರ ತೀರ್ಥರು, ತುಂಬ ಜ್ಞಾನಿಗಳ ಸಮುದಾಯ. ಲಕ್ಷ್ಮೀನಾಥ ತೀರ್ಥರು ಅದು ಮಹಾಜ್ಞಾನಿ ಮತ್ತೊಂದು ಕಡೆ ಇದ್ದ. ಸುಭತೀಂದ್ರ ತೀರ್ಥರಿಗಂತೂ ಅದು ತುಂಬ ದಿವಸ ಅಲ್ಲಿ ವಾಸ ಮಾಡಿದ ಜಾಗ. ಶ್ರೀಪಾದರಾಜರು ಅನೇಕ ದಿವಸಗಳ ಜನಿಸಿದ ಜಾಗ. ಶ್ರೀ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾಗಂತ ಬರೆದ ಜಾಗ. ಪ್ರಭುತ್ವ ಸ್ವಾಮಿಗಳು ತತ್ವಪ್ರಕಾಶಕ ಭಾವ ಬರೆದ ಬರೆದ ಜಾಗ ಅದು. ಆ ಸುಭತೀಂದ್ರ ಸ್ವಾಮಿಗಳು ಒಂದು ಕಾಲಕ್ಕಾಗಿ ಉತ್ಸವ ಮೂರ್ತಿಗೆ ಕಳೆ ಕಡಿಮೆ ಆಗಿತ್ತು, ಸರಿಯಾಗಿ ಪೂಜೆ ಮಾಡದೆ ಏನು ಮಾಡಿದ್ರು ಸರಿ ಹೋಗಲಿಲ್ಲ. ಸುಭತೀಂದ್ರ ಸ್ವಾಮಿಗಳು ಬಂದ ತಕ್ಷಣ ಮತ್ತೆ ವರ್ಚಸ್ಸು ಬಂದ್ಬಿಟ್ಟು ಸನ್ನಿಧಾನ ಬಂತು ಅಂತ ಅರ್ಥ. ಅಂಥ ಮಹಾಜ್ಞಾನಿಗಳು ಸುಭತೀಂದ್ರ ಸ್ವಾಮಿಗಳು ಅಂಥವರ ಸ್ಥಳ. ಆ ರೀತಿ ಲೆಕ್ಕ ಹಾಕಿದ್ರೆ ಜೈತೀರ್ಥರಲ್ಲಿ ಬಂದಿದ್ದರಂತೆ ಆಚಾರ್ಯರು ಬಂದಿದ್ದಾರೆ. ಇನ್ನೇನು ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ವಾದರಾಜ ಸ್ವಾಮಿಗಳು ಬಂದಿದ್ದಾರೆ, ತೀರ್ಥ ಬ್ರಂಥ ಬರೆದಿದ್ದಾರೆ. ಆಚಾರ್ಯ ಶ್ರೀರಂಗವಾಸಂ ಕೃತಮಂಗಲಂ ಸತಂ ಮಧ್ಯವಿಧಿಯದಲ್ಲಿ ಆಚಾರ್ಯ ಅಲ್ಲಿ ಬಂದಿದ್ರು ಅಥವಾ ಒಡನೆ ಮಾಡ್ತಾರೆ. ಆಚಾರ್ಯರು ಪವನ, ಪವನ ಬಂದರೆ ಪಾವನ, ಆಚಾರ್ಯರು ಬಂದರು ಅಂದರೆ ಪರಮ ಪಾವನವಾದ ಕ್ಷೇತ್ರ ಅದು. ಶ್ರೀ ಸ್ವಯಂವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲೇನೇ ಬರೋದೇ ಶ್ರೀರಂಗ. ಆದ್ಯಂ ಸ್ವಯಂವ್ಯಕ್ತವಿಧಂ ವಿಮಾನಂ ರಂಗ ಸಂಗೀತಂ ಅಂತ ಕರೀತಾರೆ. ಮೊದಲೇ ಸ್ವಯಂವ್ಯಕ್ತರೇ ಶ್ರೀರಂಗ. ಅಲ್ಲಿ ಹರಿತಕ್ಕಂಥ ನದಿ ಕಾವೇರಿ, ಆದ್ದರಿಂದ ಅದಕ್ಕೆ ದಾಸ ಹೇಳ್ತಾರೆ ಇದು ನದಿ ಅಲ್ಲ, ಕಾವೇರಿ ನದಿ ಅಲ್ಲ, ವಿರಜಾ ನದಿ. ಇದು ಬರಿಯಂಗ ಹರಿತಕ್ಕಂಥ ಜಾಗ ಬರೀ ಅಲ್ಲ, ಸಾಕ್ಷಾತ್ ವೈಕುಂಠ ಲೋಕ ಅಂತ ಕರೆದು. ರಂಗನಾಥ ಸಾಕ್ಷಾತ್ ಮಹಾವಿಷ್ಣು, ಪವಿತ್ರವಾದ ಸ್ಥಳದಲ್ಲಿ ಮಾಡಿದ್ರೆ ಭಾರಿ ವಿಶೇಷ. ಇನ್ನೊಂದು ಮಾತು ಹೇಳ್ತಾ ಇದ್ದೆ, ಕಾವೇರಿ ತೀರದಲ್ಲೂ ಕೂಡ ಉತ್ತರ ಭಾಗದಲ್ಲಿ ಮಾಡ್ಬೇಕಂತ, ಅದು ಭಾರಿ ಶ್ರೇಷ್ಠ. ಅಲ್ಲಿ ಮಾಡೋಕ್ಕಿಂತ ಇಲ್ಲಿ ಮಾಡೋದು ಭಾರಿ ಶ್ರೇಷ್ಠ. ಸ್ವಲ್ಪ ವ್ಯತ್ಯಾಸ ಇಷ್ಟರಲ್ಲಿ ಎಡ ಬಲ ನಮ್ಮ ಕೈಗಳಿಗೆ ವ್ಯತ್ಯಾಸ ಇಲ್ವಾ, ಬಲ ಎಡಗೈ ಅಂತ ಹೇಳಿದ್ರು. ಉತ್ತರದಲ್ಲಿ ಮಾಡೋದು ಭಾರಿ ಶ್ರೇಷ್ಠ. ಯಾಕೆ ಉತ್ತರಕ್ಕೆ ಹೋಗ್ತಾ 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 ಉತ್ತರೋ ಗೋಪಚರಿ ಗೋಪ್ತ, ಉತ್ತರ ದಿಕ್ಕು ದೇವರ ದಿಕ್ಕದು, ಯಾವುದೇ ಅನ್ಯಕ್ಕೆ ಪ್ರಶಸ್ತವಾದ ದಿಕ್ಕದು ಉತ್ತರ ದಿಕ್ಕು. ಆ ದೃಷ್ಟಿಯಲ್ಲಿ ಇದು ಬಹಳ ಶ್ರೇಷ್ಠವಾದಂತಹ ಸ್ಥಳ. ಅದು ತೀರದಲ್ಲಿ ಮಾಡಬೇಕು. ಎಷ್ಟು ತೀರ ಅಂತ ಕೇಳಿದರೆ ಕಿಲೋಮೀಟರ್ ಗಟ್ಟಲೆ ತೀರನೇ, ಇದು ಕಿಲೋಮೀಟರ್ ಗಟ್ಟಲೆ ಅಲ್ಲ, ಕಾಲಿಟ್ರೆ ಕಾವೇರಿ ನೋಡಿದ್ರೆ ಕಾವೇರಿ ನೋಡ್ತಾ ಇರ್ಬೋದು. ಕಾವೇರಿ ದರ್ಶನ ಮಾಡೋದು ಭಾರಿ ಪುಣ್ಯ, ಎಷ್ಟೊತ್ತು ನೋಡಿದ್ರೂ ಕಾವೇರಿ ಕಾಣ್ತಾ ಇರತ್ತೆ. ಎಷ್ಟೊತ್ತು ನೋಡ್ಬೋದು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೆ ನೆನಪಾಗೋದಿಷ್ಟೇ. ಪರಿಮಾಲ ಶ್ರೀಗಳವರು ಹರಿದ್ವಾರದಲ್ಲಿ 32 ಎತ್ತರದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಜಾಗ ಎಷ್ಟಿದೆ ಅಂತ ಕೇಳಿದ್ರೆ ಪಕ್ಕದಲ್ಲೇ ಗಂಗಾ ನದಿ ಹೀಗಿದೆ, ಈಗ ಗಂಗಾ ನದಿ ಅಲ್ಲಿದೆ, ಇಲ್ಲಿ ಕಾವೇರಿ ನದಿ ಹೀಗಿದೆ. ಜಾಗ ಎಲ್ಲಿ ಸಿಗಬೇಕು ನಮಗೆ ಆದಷ್ಟು ಇದ್ದರೆ ಅವರಿವರು ಬಂದ ಜಾಗ. ಹತ್ತರಾದಂತಹ ಮಹಾಜ್ಞಾನಿಗಳು ಇಲ್ಲಿ ಬಂದಿದ್ರು ಅಂತ ಪ್ರತೀತಿ. ಅವರು ಅವ್ರ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರು ಇಲ್ಲಿ ಹತ್ತಿರದಲ್ಲಿ ಒಂದು ಪ್ರಾಣದೇವರು ಇದೆಯಂತೆ, ಅವರೇ ಪ್ರಶ್ನೆ ಪ್ರಾಣದೇವರು. ಇದು ಅವರಿಗಿಂತ ಮುಂಚಿನಿಂದ ಇದು ಪ್ರಾಣದೇವರು ಅಂತ ಹೇಳ್ತಾರೆ. ವ್ಯಾಸರಾಜರು ಪ್ರಾಯ ಇಲ್ಲಿ ಧಾತ್ರಿ ಹವನ ಮಾಡಿದಂತಹ ಅಪೂರ್ವವಾದ ಸ್ಥಳ ಇದು. ಮಾಧ್ವರಿಗೆ ಮೀಸಲಾದ ಜಾಗ, ಮಾಧ್ವರಿ ಎಲ್ಲ ಕಳ್ಕೊಳ್ಳೋದಲ್ಲಿ ಸೀಮರಾದ್ರೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಸರ್ಕಾರ ಕೊಟ್ಟಿದೆಯಂತೆ ಉಪಯೋಗ ಮಾಡಿಕೊಳ್ಳಿ ಮಾಧ್ವರು ಅಂತ ಕೊಟ್ಟಿದ್ದಾರೆ. ನಮಗೆ ಉಪಯೋಗ ಮಾಡಿಕೊಂಡು ಗೊತ್ತಿಲ್ಲ, ಆದರೆ ಧಾತ್ರಿ ಹವನದ ಮಟ್ಟಿಗೆ ಒಳ್ಳೆ ಸಾರ್ಥಕವಾದಂಥ ಕೆಲಸ ಆಗಿದೆ. ಇಲ್ಲಿ ಮಾಡಿದ್ದೆಲ್ಲ ಮೊದಲೇ ಹೇಳಿದೆ, ಗುರುಗಳ ಸನ್ನಿಧಾನದಲ್ಲಿ ತೀರ್ಥ ಸನ್ನಿಧಾನ ಮಾಡಿದರೆ ಪುಣ್ಯ ಬಹಳ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದ. ಅದೊಂದು ಭಾಗ ಕಾವೇರಿ ತೀರದಲ್ಲೇ ಮಾಡಿದ್ದು. ನಮಗೆ ದಕ್ಷಿಣದ ಗಂಗಾ ನದಿಯಾಗಿ ಬಂದು ಅತ್ಯಂತ ಪಾವನವಾದ ಕ್ಷೇತ್ರ ಅಂತಹ ಸ್ಥಳದಲ್ಲಿ ಮಾಡಿದ್ದಕ್ಕೆ ಇನ್ನೂ ಹೆಚ್ಚು ಪುಣ್ಯ ಆಗಿದೆ. ಮೊದಲೇ ಧಾತ್ರಿ ಹವನ ಪುಣ್ಯ, ಕಾವೇರಿ ಪುಣ್ಯ, ಕಾವೇರಿ ತೀರದಲ್ಲಿ ಮಾಡಿದ್ದು ಪುಣ್ಯ, ವೈಷ್ಣವರು ಸೇರಿದ್ದು ಪುಣ್ಯ, ನಮ್ಮ ಪುಣ್ಯ. ಅವರು ಸ್ವಾಮಿಗಳವರೇ ಬಂದಿದ್ದಾರೆ ಅನಾಯ ಸೇವೆ ಅದೊಂದು ದೊಡ್ಡ ಯೋಗ. ಕೂತಲ್ಲಿ ಒಂದು ಸೇಗುಪ ಅವರು ಬೈದಾರು ಸ್ವಾಮಿಗಳ ಆಶ್ರಮ ತಗೊಂಡವರು, ಅದರಿಂದ ಅದೊಂದು ದೊಡ್ಡ ಯೋಗ. ಇವೆಲ್ಲದರ ಮಧ್ಯೆ ಇನ್ನೊಂದು ಅಂಶವನ್ನು ಹೇಳ್ತಾರೆ, ರಾತ್ರಿ ಹವನಕ್ಕೆ ಉಪಯೋಗಿಸಬೇಕಾದ ಮಂತ್ರಗಳು ಮುಖ್ಯ ಮಂತ್ರಗಳು ಎರಡು. ಒಂದು ಮಣ್ಣು ಸೂಕ್ತದ ಮಂತ್ರ, ಋಷಭ ಸೂಕ್ತದ ಮಂತ್ರ. ಸಂಸೃಷ್ಟಂ ಒಂದು ಮಂತ್ರ, ಋಷಭಮ್ಮ ಸಮಾನ ಇನ್ನೊಂದು ಮಂತ್ರ. ಪಂಚರಾತ್ರದ ಮಹಿಮೆಯನ್ನು ಹೇಳ್ತಾರೆ, ಪಂಚರಾತ್ರ ಮಹಿಮೆಯನ್ನು ಹೇಳ್ತಾ ಎರಡು. ಇದಕ್ಕೆ ಪ್ರಧಾನ ಉಪಹಿತವಾದ ಮಂತ್ರಗಳು ಅಂದರೆ ಎರಡು. ಸಂಸೃಷ್ಟಂ ಅನ್ನತಕ್ಕಂಥದ್ದು ಮಣ್ಣು ಸೂಕ್ತದ ಮಂತ್ರ, ಋಷಭಮ್ಮ ಸಮಾನಾನ ಋಷಭ ಎರಡು ರೂಪದ ಮಂತ್ರಗಳೇ. ಋಷಭ ಮಂತ್ರ ಏನು ವಿಶೇಷ ಎರಡು ಮಂತ್ರಗಳಿಂದ ಅಂತ ಪ್ರಶ್ನೆ. ಎರಡು ಮಂತ್ರಗಳ ವಿಶೇಷ ಏನು? ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಶ್ರೀ ಭೀಮಸೇನ ದೇವರು ದುಶ್ಯಾಸನ ಸಂಹಾರ ಮಾಡ್ತಾ ಇದ್ದಾರೆ. ಕರ್ಣ ಪರ್ವದ ಪ್ರಸಂಗ ಅದು. ಯುದ್ಧ ನಡೆದು ಆಗಲೇನೆ 17ನೇ ದಿವಸ ನಡೀತಾ ಇರ್ತದೆ. 17ನೇ ದಿವಸದ ಯುದ್ಧ ಮಧ್ಯಾಹ್ನದ ಹೊತ್ತು ದುಶ್ಯಾಸನ ಅನ್ನ ಹಿಡಿದಿದ್ದಾರೆ, ಸಿಕ್ಕಿದ್ದಾರೆ ಅಂತ ಹಿಡಿದಿದ್ದಾರೆ. ಬಿಟ್ಟಿದ್ರು ಅಂತ ಅಷ್ಟೇ, ಕಾಲ ಬರಲಿ ಬಿಟ್ಟಿದ್ರು ಹಿಡಿದಿದ್ದಾರೆ. ಅವರನ್ನು ಹೇಳ್ತಾರೆ ಒಂದೇ ಹೊಡೆದರಂತೆ ದಪ್ಪಂತ ಕೆಳಗಿಡ್ತಾರ. ಐದೇವ್ರು ಬಿಟ್ಟರೆ ಬಿಡ್ತಾರೆ, ಹೊಡೆದ ಕೇಳಬೇಕಾ? ಅರಿದು ಕಡನೆಂದು ಹೇಳುವರು ಬಿಟ್ಟುಬಿಟ್ರೆ ಸಾಕು, ತಪ್ಪಂತೆ ಬಿಡ್ತಾರೆ, ಹತ್ರ ಹೋಗ್ತಾರೆ. ವಿಕೋಶ ಆಕಾಶ ನಿಭಂ ವಿಹಾಯ ಮಹಾಸಿ ಮಶೋರಸಿ ಸಂಚಖಾನ. ಖಡ್ಗವನ್ನು ಸೆಳೆದ್ರಂತೆ ಭೀಮಸೇನ ದೇವರು, ಅವನ ಎದುಗೆ ಚುಚ್ಚುತ್ತಾ ಇದ್ದಾರೆ, ಚುಚ್ಚು ಚುಚ್ಚು ಚುಚ್ಚಿ ಹೊಡಿತಾ ಇದ್ದಾರೆ. ಹಲೋ, ದ್ರೌಪದಿಯ ಉತ್ತರ ಪಡೆ ಪ್ರಯತ್ನ ಪಟ್ಟವನು ನೀನೇ ತಾನೆ? ಮಹಾಪಾಪ ಅಂತ ಗೊತ್ತಾ? ಎಂಥ ರಾಕ್ಷಸ ಗೊತ್ತ ದುಶ್ಯಾಸನ. ಹೌದು ಭೀಮಸೇನ, ಇದೇ ಕೈಯಿಂದ ಮಾಡಿದೆ ಅಂತ ಹೇಳಿದ್ದಂತೆ. ಲೆಕ್ಕ ಇಟ್ಕೊಂಡು ಕೆಳಗೆ ಬಿದ್ದಿದ್ದಾರೆ, ಇನ್ನೂ ನಾಚಿಕೆ ಇಲ್ಲ ಅವನಿಗೆ. ಇದು ನಿಜವಾದ ದುಷ್ಟರು ಅಂದ್ರೆ ಅವರು ಎಂದು ಸಾರಿ ಕಾನ್ಸೆಪ್ಟೇ ಇಲ್ಲ ಅವರವರು. ಯಾವಾಗಲೂ ನಾನು ಮಾಡಿದ್ದೆ ಸರಿ ಅಂತ ವಾದಿಸ್ತಾರಲ್ಲ ಅವರು ಪರಮ ದುಷ್ಟರು ಅಂತ ಕರೀತಾರೆ. ಕಷ್ಟ ಬೀಳ್ಸೋದು ಏನು ಮಾಡಿದ್ರು ಗೊತ್ತಾ? ಅವ್ರ ಕೈ ಕಿತ್ತು ಎತ್ತು ಬಿಟ್ರಂತ ಹಾಗೆ ಕಟ್ ಮಾಡಿ ಎತ್ತು ಬಿಡ್ಬೇಕು ಕೈ, ಅದಕ್ಕೆ ಗಡ್ಗಡೆ ತಗೊಳ್ಳಿಲ್ಲ ಹೇಗಾದ್ರೂ ಬಂದು ಎತ್ತು ಬಿಡ್ತಾರೆ ಆ ಕಡೆ. ಎಂಥ ಅದು ಎಂಥ ಪಾಪಿಷ್ಠ ಇರಬೇಕು ದುಶ್ಯಾಸನ. ಆಮೇಲೆ ಅವನ ರಕ್ತವನ್ನು ಚಿಮ್ತಾ ಇದ್ದಾರೆ, ಕೈಲಿ ಹಿಡ್ಕೊಂಡಿದ್ದಾರೆ. ಆ ಏನು ಮಾಡಿದ್ರು ಗೊತ್ತಾ? ಎಷ್ಟೇ ಮನ್ಯೋ ಇತ್ಯತೋ ನಾರಸಿಂಹಂ ಅಂತ ಹೇಳ್ತಾ, ಸ್ವರ ನೃಸಿಂಹಂ ಭಗವಂತ ಈಶ್ವರ ಸಮನ್ಯು ಸೂಕ್ತಂಚ ತದರ್ಶ ಪತ್ಯ. ಮನ್ಯು ಸೂಕ್ತವನ್ನು ದರ್ಶನ ಮಾಡ್ತಾ ನರಸಿಂಹದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ದೃಶ್ಯವನ್ನು ಹೇಳ್ತಾರೆ ಆಚಾರ್ಯರು. ಹಿರಣ್ಯಕೇಶ್ವರ ಎದೆಯನ್ನು ಸೀಳಿ ಅವನ ರಕ್ತವನ್ನು ಪಾನ ಮಾಡಿದ ಹಾಗೆ ಮಾಡಿದ್ರಲ್ಲ ನರಸಿಂಹದೇವರು, ಆ ಒಂದು ದೃಶ್ಯ. ಅಲ್ಲಿ ಹಿರಣ್ಯಕೇಶ್ವರ ಎದೆಯನ್ನು ಸೇಡಿದ್ದು ನರಸಿಂಹ ರೂಪದ ನಾರಾಯಣ, ಇಲ್ಲಿ ದುಶ್ಯಾಸನ ಸೇಡಿದ್ದು ಭೀಮರೂಪದಿಂದ ವಾಯುದೇವರು. ಸರ್ವೋತ್ತಮನ ಲೀಲೆ ಅದು, ಜೀವೋತ್ತಮನ ಲೀಲೆ ಇದು. ಅದಕ್ಕೆ ಇವ್ರು ಏನು ಮಾಡಿದ್ರಂತೆ? ಆತರಿ ಅರ್ಪಣೆ ಮಾಡಿಬಿಟ್ಟು ನರಸಿಂಹದೇವರು. ನರಸಿಂಹದೇವರು ಯಾರು ಅರ್ಪಣೆ ಮಾಡಿದಿಲ್ಲ, ತಾನೇ ಸರ್ವೋತ್ತಮ. ಇವರು ಆತರಿ ಅರ್ಪಣೆ ಮಾಡ್ತಾ ಇದ್ದಾರೆ. ತಸ್ಮಿನ್ನಪೋ ಮಾತರಿಶ್ವಾದಧ ಅಂತ ಕಾಲ ನೆನಪಿಡಿ. ಎಂಥ ವಾಯುದೇವರು ಗೊತ್ತಾ? ಮನುಷ್ಯನಿಗೆ ಹಸಿವಾದರೆ ಟೆನ್ಷನ್ ಆಗುತ್ತೆ, ಸಂಧ್ಯಾನ್ನ ಕೆಲಸ ಮಾಡ್ತಾರೆ, ದೇವರನ್ನೇ ಮರ್ತು ಬಿಡ್ತಾರೆ. ಇನ್ನು ಕಾಫಿ ಇಲ್ಲದವರು ಪ್ರತಿ ಆಗಿಬಿಡುತ್ತೆ ಮನುಷ್ಯನು, ಏನೇನೋ ಆಗಿಬಿಡುತ್ತೆ. ರಕ್ತ ನೋಡಿದ್ರೆ ಡಾಕ್ಟ್ರೇ ತಲೆ ತೆರೆಗೆ ಹೋಗುತ್ತೆ. ರಕ್ತ ನೋಡಿದರೆ ಎಷ್ಟೋ ಡಾಕ್ಟರ್ ಬಿದ್ದುಬಿಡ್ತಾರೆ ಪಾಪ. ಅಥವಾ ರಕ್ತವನ್ನು ಕೈಲಿ ಹಿಡ್ಕೊಂಡು ಪರಮ ರಕ್ತ ಹಿಡ್ಕೊಂಡಿದ್ದಾರೆ, ನರಸಿಂಹದೇವರು ಸ್ಮರಣೆ ಮಾಡ್ತಿದ್ದಾರೆ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎ ಮೃಗೋತರ. ಯಾವ ಕಾಲಕ್ಕೂ ದೇವರನ್ನು ಮರೆಯದ ಗುರುಗಳು ಅಂದರೆ ವಾಯುದೇವ. ಏವಂ ಪ್ರಳಯ ಕಾಲೇವಿ ಪ್ರತಿಭಾತ ಪರಾವರ. ಅದಕ್ಕೆ ಅವರು ಕೇಳ್ತೇವೆ, ಸ್ವಾಮಿ ಎಂದೂ ದೇವರು ನೀವು ಮರೆಯೋದಿಲ್ಲ, ನಮ್ಮನ್ನು ಮರೆಯದ ಹಾಗೆ ಮಾಡಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಎಂದೂ ನಾವು ಮರಿಬಾರದು ದೇವರನ್ನು. ಯಾರನ್ನು ಮಾಡ್ತಾರೆ ನಿಮಗೆ ನಷ್ಟ ಇಲ್ಲ, ದೇವರು ಮಾಡ್ತಾರೆ ನಷ್ಟ ಇದೆ. ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ ಕ್ಷಣ ಒಂದಾದರೂ ಬಿಡದಿರು ಕೃಷ್ಣನ ಮುಂದೆ. ಕತೆ ಪುಸ್ತಕ ಬರ್ತು ಬಿಡ್ತಾರೆ, ನೋ ಡೇಂಜರ್. ಟೆಕ್ಸ್ಟ್ ಬುಕ್ ಬರ್ತು ಬಿಡ್ತಾರೆ, ಫೇಲ್ ಆಗಿಬಿಡ್ತಾರೆ. ಟೆಕ್ಸ್ಟ್ ಬುಕ್ ಬರ್ತಾರೆ ಫೇಲ್ ಆಗ್ತಾನೆ, ಕತೆ ಪುಸ್ತಕ ಬರ್ತಾರೆ ಇನ್ನು ಪುಣ್ಯ ಜಾಸ್ತಿ ಆಗುತ್ತೆ, ಯೋಚನೆ ಇಲ್ಲ. ಇವತ್ತು ಲೌಕಿಕ ಬರೀಬಹುದು, ವೈದಿಕ ಶಾಸ್ತ್ರ ಬರೀಬಾರ. ಕದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಅದಕ್ಕಾಗಿ ಅಂತ ಗುರುಗಳು ನಮಗಿದ್ದಾರೆ. ಅದಕ್ಕೆ ದುಶ್ಯಾಸನ ಸಂಹಾರ ಮಾಡಿದ್ರು, ಮನು ಸೂಕ್ತವನ್ನು ಕಂಡ್ರು, ಅದನ್ನು ಇವತ್ತು ಯಾತಕ್ಕೆ ಹಾಕ್ತಿದ್ದೇವೆ ಅಂತ ಕೇಳಿದರೆ ದುಷ್ಟರ ಸಂಹಾರದ ಸಂಕೇತವಾಗಿ ಗುರುಗಳ ಸ್ಮರಣೆ ಮಾಡ್ಕೊಂಡು ಹಾಕ್ತಕ್ಕಂಥದ್ದು ದುಷ್ಟಶಾಸನ ನಮಗಿದೆ. ಇವತ್ತಿನ ದಿವಸ ದುಷ್ಟಶಾಸನಗಳೆಲ್ಲ ಕೂಡ ಕೆಟ್ಟ ಕೆಟ್ಟ ಕಾನೂನುಗಳು, ಅದರ ಪರಿಹಾರ ಆಗಬೇಕು ಅಂತ ಕೇಳಿದರೆ ವಾಯುದ ರಣಧನ ನಮಗೆ ಬೇಕು. ಅದು ಒಂದೇ. ಇನ್ನು ವೃಷಭ ಸೂಕ್ತ, ದುರ್ಯೋಧನ ಹೊಡೆದಿದ್ದಾರೆ, ತೊಡೆ ಹೊಡೆದಿದ್ದಾರೆ, ಕೆಳ ಬಿದ್ದಿದ್ದಾರೆ, ಹತ್ರ ಹೋಗಿದ್ದಾರೆ ಭೀಮಸೇನ ದೇವರು, ಅವರ ತಲೆ ತುಳಿತಾ ಇದ್ದಾರೆ. ವೃಷಭಮ್ಮ ಸಮಾನಾನ ಮಿತಿ ಸೂಕ್ತಂ ದದರ್ಶಃ. ತಲೆ ತುಡಿತಾರೆ ಯಾರೋ ದುರ್ಯೋಧನ, ಏನು ಹೇಳಿದ್ದೆ ನೀನು ಧರ್ಮರಾಜ, ನಿಮ್ಗೆ ಇಡ್ಲಕ್ಕೆ ಯಾರೂ ಇಲ್ವಾ, ಈಗ ಎಲ್ಲ ತಮ್ಮದನ್ನು ಇಟ್ಟಾಯ್ತಾ, ದ್ರೌಪದಿನೂ ಇಟ್ಟಾಯ್ತಾ ಪಡಕ್ಕೆ, ಜ್ಯೋತದಲ್ಲಿ ಕೃಷ್ಣ ಇದ್ದಾರಲ್ಲ ಅವನು ಇಟ್ಬಿಡಿ ಅಂತ ಹೇಳಿರ್ತಾರೆ. ಅದಕ್ಕೆ ತುಡಿತೇನೆ ಅಂತ ತುಳಿದ್ರೆ ಗೊತ್ತಾಯ್ತಾ. ಒಂದು ತುಳಿತ, ಇನ್ನೊಂದೇನು, ಕೃಷ್ಣನನ್ನ ಅವಮಾನ ಮಾಡಿದೆಯಾ ಅದಕ್ಕೆ ತುಳಿತೇನೆ, ದ್ರೌಪದಿಯ ಚರ್ಗನ್ ಹೇಳಿದ್ರೆ ಅದಕ್ಕೆ ತುಳಿತಾ ಇದೆ, ಎಲ್ಲ ಹೇಳೋದು ತುಳಿಯೋದು, ಹೇಳೋದು ತುಳಿಯೋದು. ಪದ ಬುರ್ಧಾನ ವಕ್ರಮೇತ್ ಅಂತ ಹೇಳಿದ್ದಾರೆ. ಕಾದಿನಿಂದ ತಲೆಯನ್ನು ತುಡಿದು ತುಡಿದು ಏನ್ ಮಾಡಿದ್ರೆ ಗೊತ್ತಾದ್ರಿಂದ ಅವ್ರು ಯಾವ ಜನ್ಮಕ್ಕೂ ಅವ್ರಿಗೆ ಜ್ಞಾನ ಬರಬಾರ್ದು. ತಲೆ ಹೋಯ್ತು ಅಂದ್ರೆ ಏನರ್ಥ ಹೋಯ್ತು, ಅವ್ರಿಗೆ ಜ್ಞಾನದ ಹೆಸರೇ ಇಲ್ಲ ಅಂತ ಆ ರೀತಿ ಮಾಡ್ತಾ ಇದ್ದ. ಮಿಥ್ಯಾಜ್ಞಾನಗಳ ಸಂಕೇತ ದುಶ್ಯೋಧನ ದುಶ್ಯಾಸನ, ಅವರಿಬ್ಬರನ್ನ ಕೊಂದ ಹೇಳಬೇಕು. ಕೊಂದ ಭೀಮಸೇನ ದೇವರು ಕಂಡ ಮಂತ್ರಗಳು ಅಂದ್ರೆ ಎರಡು, ಅದರಿಂದ ಅವ್ರು ಹೋಮ ಮಾಡೋದ್ರಿಂದಾಗೇ ನಮ್ಮ ಮರ ಬರದಂತೆ ಮಾಡಿ, ನಮಗೆಂದು ಅಜ್ಞಾನ ಬರದಂತೆ ಮಾಡಿ ಅಂತ ಪ್ರಾರ್ಥನೆ ಮಾಡೋದ್ರಿಂದ ವಾಯುದೇವರ ಪರಮಾನುಗ್ರಹ ಪಾತ್ರ ಆಗ್ತಕ್ಕಂಥ ಸುಯೋಗ ನಮಗೆ ಬಂದಿದೆ. ಸರಿಯಾಗಿ ತಿಳ್ಕೊಂಡಿದೆ, ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠವಾದ ಪರ್ವಕಾಲದಲ್ಲಿ ಅವಿದ್ದೇವೆ. ಅಂತಹ ಸ್ಥಿತಿಯಲ್ಲಿ ಇವತ್ತಿನ ದಿವಸ ವನಭೋಜನ, ಮುಂದೆ ಯಾವುದಕ್ಕೆ ಕಾರಣ ಆಗಬೇಕಿದ್ದು, ಇಲ್ಲಿ ವನಭೋಜನ ಮಾಡಿತ್ತು, ವನಭೋಜನಕ್ಕೆ ಕಾರಣ ಆಗಬೇಕು. ವನ ಅಂದರೆ ಶಾಸ್ತ್ರ, ವನಂ ಶಾಸ್ತ್ರ, ಭೋಜನ ಅಂದರೆ ಓದೋದು, ಶಾಸ್ತ್ರಾಧ್ಯಯನಕ್ಕೆ ನೆರವಾಗಲಿ ಅನ್ನೋ ದೃಷ್ಟಿಯಿಂದ ಮಾಡಿಬಿಟ್ರೆ ಪ್ರತಿ ವರ್ಷ ಮಾಡ್ತಕ್ಕಂಥ ರಾತ್ರಿ ಹವನ ನಮಗೆ ಪುಣ್ಯಕರವಾಗುತ್ತೆ. ಚದರು ಪ್ರಶ್ನೆ ಬರೋದು, ನೀವೇನು ವ್ರತ ಮಾಡೋರು ಲೋಪ ಬಂದರೆ ಹೇಗೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ದೀರಿ, ವ್ರತನೇ ಮಾಡಿಲ್ಲ ಇವತ್ತೇ ನಿಮಗೆ ಗೊತ್ತಾಗಿ ವ್ರತ ಇದೆ ಅಂತೇಳಿ ನಾವ್ಯಾಕೆ ಬಂದಾಗಾಯ್ತು ಅಂತ ಕೇಳಿದೆ. ಅದಕ್ಕೆ ಹೇಳ್ತಾರೆ ಯೋಚನೆ ಮಾಡಬೇಡಿ, ಇನ್ನು ವ್ರತ ಮಾಡ್ತೇವೆ ಅಂತ ಸಂಕಲ್ಪ ಮಾಡ್ಕೊಂಬಿಡಿ, ಇದು ಆಗ ಪುಣ್ಯ ಬಂದೇ ಬರುತ್ತೆ. ವ್ರತ ಮಾಡಿದವರಿಗೆ ಇದು ಮಾಡದೇ ಇದ್ದವ್ರಿಗೆ ಮಾಡಲಿಕ್ಕೆ ಸ್ಫೂರ್ತಿ, ನಿಮ್ಗೆ ಇವತ್ತರ ವ್ರತ ತಪ್ಪೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಆಯ್ತು. ಇಲ್ಲದೆ ಹೋದರೆ ಅವ್ರು ಊಟ ಮಾಡಿದ್ದಾಯ್ತೆ ಹೊರತು ಪುಣ್ಯ ಲೆಕ್ಕಕ್ಕೆ ಬರೋದಿಲ್ಲ, ಪುಣ್ಯ ಬೇರೆ ಊಟ ಬೇರೆ. ಇವತ್ತು ಪ್ರಸಾದ ತಗೋತೇವೆ, ಊಟನ ಆಯ್ತು ಪುಣ್ಯನ ಬಂತು, ಎಲ್ಲೋ ತಿಂದ್ಬಿಡ್ತಾರೆ ಅನ್ನ ಆಯ್ತು, ಅದು ನೈವೇದ್ಯ ಅಲ್ಲ. ಆ ಸಂಕಲ್ಪ ಮಾಡಿ ಪ್ರತಿಯೊಬ್ಬರು ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ, ಹೋದವ್ರು ಹೇಳಬೇಕು ನೀವು ವ್ರತ ಮಾಡಿ, ಕೆಲವರಿಂದ ಸೀಮೆಣ್ಣೆ ಬಂದಿದೆ ತಗೊಳ್ಳಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ, ಎಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ. ವ್ರತ ಬಂದರೆ ಅನೌನ್ಸ್ ಮಾಡಿ ಮಾಡಬಾರ್ದು, ಅದನ್ನು ಪ್ರತಿಯೊಬ್ಬರು ಮಾಡಬೇಕು. ಅದನ್ನು ಮಾಡಿ ತಪ್ಪದೇ ಮಾಡಿ, ಮಾಡಿದಷ್ಟು ಪುಣ್ಯ ಜಾಸ್ತಿ ಆಗುತ್ತೆ. ನಮ್ಮ ಜನ್ಮ ಎಷ್ಟು ದಿವಸ ಇರೋದು ಮಹಾ, ನೋಡ್ಸುವೆ ಯಾರೋ ಬದುಕೋದಿಲ್ಲ, 50 ಬದುಕಿದ್ರು ಉಪಯೋಗ ಇಲ್ಲ, ಆಗ ಕೈಕಾಲು ಇರೋದಿಲ್ಲ, ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ಆಮೇಲೆ ಏನು ಉಪಯೋಗ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಾಧನ ಶರೀರವಿದು ನೀಲಯದೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯರೇ. ಹೋಗಬೇಕಾಗಿದ್ದು ವೈಕುಂಠಕ್ಕೆ, ನಾವು ಎಲ್ಲಿದ್ದೇವೆ ಇನ್ನು ನೋವೇ, ಇಲ್ಲದ ಬದರಿಗೆ ಹೋಗಬೇಕು, ಇಲ್ಲಿ ಹೋದ ಅಲ್ಲಿ ಇದೆಯಲ್ಲ ಆ ಪಾಪರ್ ಪಟ್ಟಿಯಲ್ಲಿ ಹಾಲ್ಟ್ ಮಾಡ್ಬಿಟ್ರೆ ನಡಿಯ ಹೋಗಿ ಕೂತಿದ್ದು ಕೂತಿದ್ದೆ ಕೂತಿ ಎಷ್ಟೊತ್ತಾದ್ರೂ ಹೋಗಲಿಲ್ಲ, ನಾಲ್ಕು ಇನ್ನೊಂದು ಹೋದ ಮತ್ತೆ ಸ್ಟಾಪ್ ಮಾಡಿಬಿಟ್ಟ, ಸಿಟ್ಟು ಬರುತ್ತಾಗ ನಾವು ಹೋಗೋದು ಯಾವಾಗ ಬದರಿಗೆ ಅಂತ ಕೇಳಿದೆ. ಬದರಿಗೆ ನಮಗಿರೋ 1000 ಕಿಲೋಮೀಟರ್ ದೂರ ಹೋಗ್ಲಿಕ್ಕೇನೆ ನಾವು ನಾನ್ ಸ್ಟಾಪ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೇವೆ. ವೈಕುಂಠ ಎಷ್ಟು ದೂರ ದೂರ ಇದೆ ಗೊತ್ತಾ, ಇಮೇಜಿನ್ ಮಾಡೋಕ್ಕಾಗೋದು. ಅಂತ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಜನ್ಮ ಬೇಕು ನಮಗೆ, ಅಂತ ಬಹು ನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪಂಚ. ಅದಕ್ಕೆ ಮುಂದೆ ಟೈಮ್ ಇದೆ ಅಂತ ಕಾಲ ಹಾಕಬಾರ್ದು. ರಿಟೈರ್ ಆದ್ಮೇಲೆ ಮಾಡ್ತೇವೆ ಅಂತಾರೆ, ರಿಟೈರ್ ಆದ್ರೆ ಬದುಕಿರೋದು ಏನು ಗ್ಯಾರಂಟಿ, ಅದು ಕೈಕಾಲು ಗಟ್ಟಿರೋದು ಏನು ಗ್ಯಾರಂಟಿ, ಅಥವಾ ಇವರು ಯಾವುದೇ ಗ್ಯಾರಂಟಿ ಇಲ್ಲ. ಅದು ಈಗ ಮಾಡೋದಷ್ಟೇ ಗ್ಯಾರಂಟಿ ಮಾಡ್ಕೋಬೇಕೆ ಹೊರತು ಆಮೇಲೆ ಮಾಡ್ತೀವಿ ಅಂತ ಹೇಳಬಾರ್ದು. ಅದು ಅರ್ಥ ಮಾಡಿಕೊಂಡು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ, ಹುಚ್ಚಪ್ಪ ಗಡಿಗ. ಹಿಂದೆ ಯಾವುದೋ ಜನ್ಮದ ಪುಣ್ಯದ ಫಲ ಇಂಥ ಯೋಗ ನಮಗೆ ಬಂದಿದೆ, ಇದನ್ನು ಡೆವಲಪ್ ಮಾಡ್ಕೋಬೇಕು ಅಂತ ಕಳ್ಕೊಂಡ್ಬಿಡ್ಬಾರ್ದು. ಮತ್ತೆ ವಾಪಸ್ ಹೋಗೋದಾಗಬಾರ್ದು, ವಾಪಸ್ ಹೋದಾಗಿದ್ದ ಜ್ಞಾನ ಬರೋದು ಚಾನ್ಸ್ ಇರೋದಿಲ್ಲ. ಕ್ರಿಮಿಕೀಟವಾಗಿ ಜನಿಸಿದಂದು ಹರಿಶರಣು ಎಂದೆನರುಂಟೆ, ಜಾತ್ರೆ ಹರಿಹರಿಣನಾಗಿ ಜನಿಸಿದಂದು ಹರಿಶರಣು ಎಂದೆನರುಂಟೆ, ಜಿಕ್ಕಿ ಆದರೆ ಪಕ್ಷಿ ಆದರೆ ಅಲ್ಲಕ್ಕೆ ಬರುತ್ತಾ ಬರೋದಿಲ್ಲ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅನ್ನಕ್ಕೆ ಇವೆಲ್ಲ ದಾರಿ ದೀಪ ನಮಗೆ. ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಶುದ್ಧವಾದ ಆಚಾರ, ಶುದ್ಧವಾದ ವಿಚಾರ, ಆ ಮೂಲಕ ವೈಕುಂಠ ಲೋಕದ ಪ್ರಾಪ್ತಿ, ಅದು ನಮ್ಮ ಜೀವನದ ಗುರಿ. ಈ ಕೆಲಸ ಆಗಿ ಸವೆಲ್ಲ ಇದ್ದಿದ್ದೇನೆ, ವಿದ್ಯಾರ್ಥಿ ಪರೀಕ್ಷೆಗೆ ಹೋಗೋದು ಗುರಿ, ಸ್ನಾನ ಮಾಡ್ತಾನೆ, ಡ್ರೆಸ್ ಹಾಕೋದು ಎಲ್ಲ ಕರೆಕ್ಟೇ, ಅದು ಕೌಂಟ್ ಆಗೋದು ಯಾವಾಗ, ಪರೀಕ್ಷೆಗೆ ಹೋದರೆ. ಇದನ್ನು ಮಾಡಿದ್ದೆಲ್ಲ ವ್ಯರ್ಥ ಆಗಿದೆ, ಅಲಂಕಾರ ಮಾಡ್ಕೊಂಡು ವೇಸ್ಟ್ ಆಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಹೆಂಡಿರು ಮಕ್ಕಳು ಅಡಿಗೆ ಸೊಸೆ ಮೊಮ್ಮಕ್ಕಳು ಉಂಡುಂಟು ದ್ವಿಜನ ಸಹ ಗಂಡು ಬಲೆ ಎರೆಯುತ್ತಿರು, ಮದುವೆಯಾಗಿ ಹೆಂಡತಿ ಮಕ್ಕಳು ಎಲ್ಲ ಇರಲಿ, ಆದರೆ ದೇವರನ್ನು ಮರೆಯಾಗಿಲ್ಲ. ಇದೆಲ್ಲ ಯಾತಕ್ಕೋಸ್ಕರ, ದೇವರ ಸೇವೆಗೆ ರಥ ಎಳಿಬೇಕಾದ್ರೆ ತುಂಬ ಜನ ಬೇಕು. ಸಂಸಾರ ರಥ ಅದು ಒಂದು, ತುಂಬ ಜನ ಇದ್ದಷ್ಟು ಕೂಡ ಸಾಧನೆ ಬೇಗ ಆಗುತ್ತೆ. ಅದಕ್ಕೆ ಮಾಡೋದೇ ಹೊರತು ದೇವರು ಮರೆಯಲಿಕ್ಕೆ ಮಾಡೋದಲ್ಲ. ಆ ಹಿನ್ನೆಲೆ ತಿಳ್ಕೊಂಡಾಗ ಜೀವನ ಸಾರ್ಥಕ. ಎಷ್ಟೋ ಜ್ಞಾನಿಗಳು ಬಂದ ಜಾಗ ಇನ್ನೊಂದು ಗುರುತು ಏನು ಗೊತ್ತಾ, ವೃಂದಾವನ ಒಂದು ಇದೆ ಅಂತೀವಿ, ರತ್ನಗರ್ಭತಿ ಅಂತ ಒಬ್ಬ ಜ್ಞಾನಿಗಳು, ಮಹಾಭಾರತ ತಾತ್ಪರ್ಯಕ್ಕೆ ಟಿಪ್ಪಣಿ ಬರೆದ ಮಹಾಜ್ಞಾನಿಗಳು, ಬಗೆಹರಿಕಾಲ ಪಾಲಿಸುತ್ತ ವೃಂದಾವನ ಹೆಸರು ಹೇಳ್ತಾರೆ. ವೃಂದಾವನ ಸಿಕ್ಕಿಲ್ಲ ಇನ್ನೂ ಕೂಡ, ಎಲ್ಲೋ ಒಂದ್ ಕಡೆ ಇರಬೇಕು, ಪ್ರವಾಹದಲ್ಲಿ ಹೋಗಿದ್ರು ಅವ್ರು ಹೇಳಕ್ಕಾಗೋದಿಲ್ಲ. ಅಂದ್ರೆ ತುಂಬಾ ದಿವಸಗಳಿಂದ ಜ್ಞಾನಿಗಳ ಸಂಪರ್ಕ ಇದೆ ಈ ಜಾಗಕ್ಕೂ. ಅದು ಆದ್ರಿಂದನೇ ಪರಮ ಭಾಗವತರ ಪದ ಧೂಳಿ ಧರಿಸುತ್ತಲ್ಲಿ ಚಿರಜೀವಿಯಾಗೆಲ್ಲವ ಚಿನ್ನನಿ, ದೊಡ್ಡವರು ಓಡಾಡಿದ ಜಾಗ. ಆದ್ರಿಂದ ನಮಗೆ ಇಲ್ಲಿ ಬಂದಿದ್ದೇ ಪುಣ್ಯ, ಕೂತಿದ್ದು ಪುಣ್ಯ, ಕೇಳಿದ್ದು ಪುಣ್ಯ, ಊಟ ಮಾಡಿದ್ದು ಪುಣ್ಯ. ಕ್ಯಾರಿಯರ್ ಮಾತ್ರ ಹೋಗಬಾರ್ದು, ಅಷ್ಟೇ ಪುಣ್ಯ ಇರ್ತದೆ. ಅದನ್ನು ಮಾಡಿಕೊಂಡು ಮತ್ತೆ ಏನು ಬರಬೇಕು, ನಮಗೆ ದೇವರಲ್ಲಿ ಭಕ್ತಿ ಬೇಕು. ಎಂದೂ ಕೂಡ ಫಲದ ಆಸೆಯಿಂದ ಬದುಕಬಾರ್ದು. ಫಲ ಕೇಳಕ್ಕೆ ಶುರು ಮಾಡಿದ ದೇವರನ್ನ ನಮಗಾಗ ಮೋಕ್ಷ ನಿಧಾನ ಆಗುತ್ತೆ ಅಂತ ಹೇಳಿ, ಫಲ ಕೇಳಿದ ಕಷ್ಟ ಮೋಕ್ಷ ಡೆಲಿ ಆಗುತ್ತೆ. ಫಲಾರ ಕೊಟ್ಟಿದ್ರೆ ಊಟ ಲೇಟ್ ಅಂತ ಅರ್ಥ, ಗೊತ್ತಾಯ್ತಲ್ಲ ಬೆಳಿಗ್ಗೆ. ಈಗ ಯಾರು ಫಲಾರ ಕೊಟ್ಬಿಟ್ರೆ ಎಲ್ರಿಗೂ ಊಟ ಸಾಯ್ಕಾದವ್ರಿಗೆ ಇಲ್ಲ ಅಂತ ಗ್ಯಾರಂಟಿ ಆಯ್ತು. ಅದರಿಂದಲೇ ಇವತ್ತು ಫಲ ಕೇಳೋದು ಬಿಟ್ಟರೆ ಬೇಗ ಊಟ ಆಗುತ್ತೆ. ಊಟ ಅಂದರೆ ಭೋಜನ, ವೈಕುಂಠವೇ ಊಟ. ವೈಕುಂಠ ಬೇಗ ಸಿಗಬೇಕು ಅಂತಿದ್ರೆ ಫಲ ಅಪೇಕ್ಷೆ ಬಿಟ್ಟುಬಿಡಿ. ಮತ್ತೆ ಎಷ್ಟಿರಬೇಕು, ಇಷ್ಟಾಗೆ ಇರಬೇಕೋ ಹರಿಯೇ ಎಲ್ಲ ಬರೆಯೇ. ಆ ರೀತಿ ಬದುಕಿದ್ರೆ ಒಳ್ಳೆ ಸಿದ್ಧಾಂತ ಗೊತ್ತಾದಾಗ ಅದೇ ಕರ್ಮಯೋಗ ಅಂದ್ರದೇ. ಮಾಡಬೇಕ ಕೆಲಸ ಮಾಡಬೇಕು, ಬಿಡಬೇಕಾದ ಕೆಲಸ ಬಿಡಬೇಕು, ಫಲ ಕೇಳಬಾರದು. ಕೃಷ್ಣಾರ್ಪಣೆ ಅನ್ನಬೇಕು. ಹಿಂದೆ ಹೇಳಿದ್ದೇನೆ, ವಿದ್ಯಾರ್ಥಿ ಪಾಸ್ ಆಗಬೇಕಾದ್ರೆ ಪರೀಕ್ಷೆ ಹೋಗಿ ಬರಿಬೇಕು, ಅವಾಗ ಪಾಸ್ ಆಗ್ತಾರೆ. ಒಬ್ಬನು ಹೋದ ಬರದ ಬಂದ, ಮನೆಯಲ್ಲಿ ಕೇಳಿದರು ಹೇಗೆ ಬರದೆ ಅಂತ ಕೇಳಿದರು. ಅವನು ಹೇಳಿದ, ಭಾರಿ ಚೆನ್ನಾಗಿ ಬರ್ತಿದ್ದೇನೆ ನೋಡಿ, ಡೌಟ್ ಇದ್ರೆ ನೋಡಿ ಅಂತ ತೋರಿಸ್ತ ಆನ್ಸರ್ ಪೇಪರ್ ಸಬ್ಬಿಟ್ಟೆ ಮಾಡಿಲ್ಲ. ಅವ್ನು ಪುಣ್ಯ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಏನು, ಫಸ್ಟ್ ಕ್ಲಾಸ್ ಬರ್ತಾರಪ್ಪ, ಒಂದು ಬಿಟ್ಟಿಲ್ಲ, ಸಬ್ಮಿಟ್ ಮಾಡಿಲ್ಲ, ಫೇಲ್. ಅವರು ಗ್ಯಾರಂಟಿ ಸೆಪ್ಟೆಂಬರ್ ಉಪಯೋಗ ಇದೆ. ಅವಾಗ ಬೈದ್ರು, ಸಬ್ಮಿಟ್ ಮಾಡಿ ಏನಯ್ಯ ಉಪಯೋಗ, ಯಜ್ಞ ಆಗ ಬೇಕಾಷ್ಟು ಮಾಡ್ತಾರೆ, ಕೃಷ್ಣಾರ್ಪಣೆ ಅನ್ನಲಿಲ್ಲ, ವೇಸ್ಟ್. ನೆಕ್ಸ್ಟ್ ಟೈಮ್ ಏನು ಮಾಡಿದ್ರೆ ಸಬ್ಮಿಟ್ ಮಾಡಿ ಬಂದೆ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು. ಪಾಪ ನೋಡ್ಕೊಂಡು ಮತ್ತೆ ಬೇರೆ ಖಾಲಿ ಪೇಪರ್ ಸಬ್ಮಿಟ್ ಮಾಡಿದ್ರು, ಸೊ ಏನು ಮಾಡ್ತೀವಿ, ಏನು ಉಪಯೋಗ. ಬರೀ ಕೃಷ್ಣ ಬೆಳಿಗ್ಗೆ ಕೃಷ್ಣಾರ್ಪಣೆ, ಸಂಜೆ ಒಂದು ಕೃಷ್ಣಾರ್ಪಣೆ, ಪೂಜೆ ಕೃಷ್ಣಾರ್ಪಣೆ, ಎಲ್ಲ ಕೃಷ್ಣಾರ್ಪಣೆ ಮಾಡೇ ಇಲ್ಲ ಅಂತ ಮಹಾನುಭಾವ. ಶಾಸ್ತ್ರ ಹೇಳ್ತದೆ, ದೇವ್ ಪೂಜೆ ಮಾಡಿ ಕೃಷ್ಣಾರ್ಪಣ ಅನ್ನು, ಸಂಜಾಂಡ ಕೃಷ್ಣಾರ್ಪಣ ಅನ್ನು. ನೀವೇನು ಸಂಜಾಂಡ ಕೃಷ್ಣಾರ್ಪಣೆ ಮಾಡಿದ್ರೆ ದೇವ್ ಪೂಜೆ ಕೃಷ್ಣಾರ್ಪಣೆ, ಅದು ಉಪಯೋಗ ಇದೆ. ಮತ್ತೇನು ಮಾಡ್ದ, ಬರದ ಸಬ್ಮಿಟ್ ಮಾಡಿ ಬಂದ, ಮತ್ತೆ ಫೇಲ್ ಆದ. ನೋಡ್ತಾರೆ ತಪ್ಪ ತಪ್ಪು ಬರ್ಬಿಟ್ಟು, ಮತ್ತೆ ಹೇಳಿದ್ರು ಸರಿಯಾಗಿ ಬರಿ, ಸಬ್ಮಿಟ್ ಮಾಡು, ಆಗ ನೋಡು ಮೋಕ್ಷ ಸಿಗುತ್ತೆ, ಆಗ ಪಾಸ್ ಆಗ್ತಾರೆ. ಇವತ್ತು ಹಾಗೆ ಎಲ್ಲ ಕರ್ಮವನ್ನು ಮಾಡಬೇಕು, ಅದು ಕೃಷ್ಣಾರ್ಪಣೆ ಬುದ್ಧಿ ಇರಬೇಕು, ಫಲಾಪೇಕ್ಷೆ ಕೇಳಬಾರ್ದು. ಆಗ ನಮ್ಮ ಜೀವನದಲ್ಲಿ ಪೂರ್ವ ಸಿದ್ಧಿ ಬರುತ್ತೆ. ಕೊನೆಯ ಇವೆಲ್ಲ ದೇವರ ಕಾರ್ಯ ಆಯಿತು, ಪಿತೃಗಳಿಗೆ ಉಪಯೋಗ ಆಗುತ್ತೆ ಅಂತ ಕೇಳಿ ಹೇಳ್ತಾರೆ. ಬಹಳ ಆಶ್ಚರ್ಯ ಇದ್ದಾರೆ, ಗೊತ್ತಿಲ್ಲ. ಈ ವನಭೋಜನದಿಂದ ಸಮಸ್ತ ಪಿತೃಗಳಿಗೆ ಸದ್ಗತಿ ಆಗುತ್ತೆ ಅಂತ ಹೇಳಿ, ಗೊತ್ತಾಯ್ತಾ? ಎಷ್ಟು ಮಟ್ಟಿಗೆ ಗೊತ್ತ, ವೃಕ್ಷಯೋ ನಿಂಗತ ಎಷ್ಟ, ಯಾರೋ ಮರಗಿಡಾಗಿ ಹುಟ್ಟಿರ್ತಾರೆ, ಪಕ್ಷಿಗಳಾಗಿ ಹುಟ್ಟಿರ್ತಾರೆ, ಏನೇನೋ ಆಗಿಬಿಟ್ಟಿರ್ತಾರೆ, ನರಕಕ್ಕೆ ಹೋಗಿರ್ತಾರೆ, ಅವರೆಲ್ಲರೂ ಉದ್ಧಾರ ಆಗಬೇಕು ಅಂತಿದ್ರೆ ಏನು ಮಾಡಬೇಕು ಅಂದರೆ ಧಾತ್ರಿ ಹವನ ಮಾಡಿ, ಗೊತ್ತಾಯ್ತಾ? ಅದಕ್ಕೆ ತರ್ಪಣ ಅಂತ ಕೊಡ್ಬೇಕು. ಆಮೇಲೆ ಅದು ಕ್ಷೀರದಲ್ಲಿ ಕೊಡೋದು ಭಾರಿ ಶ್ರೇಷ್ಠ. ಕ್ಷೀರದಲ್ಲಿ ಧಾತ್ರಿ ಮೂಲೆ ಅಂತ ತರ್ಪಣ ಅಂತ ಕರೀತಾರೆ. ಅದನ್ನು ಹೇಳಿಬಿಟ್ರೆ ನಿಮಗೆ ಫಲಶಕ್ತಿ ಹೇಳ್ತೀನಿ ನೋಡಿ, ಧಾತ್ರಿ ಹವನದಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ, ಪಿತಾ ಪಿತಾ ಮಾತಾಮಹಾಶ್ಚನ್ಯ ಅಪುತ್ರ ಏಜಗೋತ್ರಿಣ, ಮಕ್ಕಳಿಂದ ಕೆಲ ಸತ್ತಿರ್ತಾರೆ ಅವರಿಗೆ ಸದ್ಗತಿ ಆಗ್ತದಂತೆ. ಆಮೇಲೆ ಯಾರ್ಯಾರು ವೃತಯೋ ನಿಮ್ ಹೊಂದಿರ್ತಾರೆ ಅವ್ರಿಗೆ ಸದ್ಗತಿ ಆಗುತ್ತಂತೆ. ಏಚ ಕೀಟತ್ವಮಾಗತಃ ವೃಕ್ಷಯೋ ನಿಮ್ ಗತಾ ಏಚ, ಏಚ ಕೀಟತ್ವಮಾಗತಃ ವೃಕ್ಷಯೋನಿಗಳು ಕೀಟಯೋನಿಗಳು, ರೌರವೇ ನರಕೇ ಏಚ ಮಹಾರೌರವ ಸಂಗೀತೆ, ರೌರವ ಮಹಾರೌರವಲ್ಲಿ ಬಿದ್ದಿರ್ತಾರೆ ಅವರಿಗೆ. ಮತ್ತೆ ತಿರಿಯೋಗ್ಯೋ ನಿಮ್ ಗತಾ ಏಚ, ಏಚ ಬ್ರಹ್ಮಾಂಡ ಮಧ್ಯಗಾಹ, ಅವರಿಗೆ ಪಿಶಾಚತ್ವಂ ಗತಾ ಏಚ, ಪಿಶಾಚಗಳು ಸದ್ಗತಿ ಆಗ್ತಾರಂತೆ. ರಾಯರು ಉದ್ಧಾರ ಮಾಡಿದ ಕಥೆ ಗೊತ್ತಲ್ಲ ನಮಗೆ, ಈಗ ನಾವೇ ಪಿಶಾಚಗಳಾಗಬಾರ್ದು ಅಷ್ಟೇ ಹೊರತು, ಪಿಶಾಚಗಳಾದರೆ ಅವ್ರಿಗೆ ಬಿಡುಗಡೆ ಆಗುತ್ತೆ. ನಾವು ಸಾತ್ಯವನ್ನು ಮಾಡಿದರೆ ಒಂದು ಗ್ಯಾರಂಟಿ, ಪಿಶಾಚನ್ನು ಬರೋದಿಲ್ಲ ಅಂತ. ಇವೆಲ್ಲ ಗ್ಯಾರಂಟಿ ಮಾಡಿಕೊಂಡ್ರೆ ಸರಿಯಾಗಿ ಬರೋದ್ರೆ ಫೇಲ್ ಆಗೋದಿಲ್ಲ ಅಂತ ಗ್ಯಾರಂಟಿ ಇರುತ್ತಲ್ಲ, ಅರ್ಥ ಮಾಡ್ಕೊಂಡಿರ್ಬೇಕು. ಸಾತ್ರಿ ಹೊಡೆದ ಫಲ ಇಷ್ಟಿದೆ. ಕೊನೆಗೆ ಹೇಳ್ತಾರೆ, ಆ ಬ್ರಹ್ಮ ಸ್ತಂಭ ಪರ್ಯಂತಂ ಏ ದೇವಋಷಿ ಪಿತೃಮಾನವಾಹ, ದೇವತೆಗಳು ಋಷಿಗಳು ಪಿತೃಗಳು ಮಾನವರು ಯಾರ್ಯಾರು ಇದ್ದಾರೆ ಅವರೆಲ್ಲ ತೃಪ್ತಿಯಂತ ಪಿತರ ಸರ್ವೇ ಮಾತೃ ಮಾತಾಮಹಾದಯ, ಪ್ರತಿಯೊಬ್ಬರಿಗೂ ಸದ್ಯತೆ ಕೊಡ್ತಕ್ಕಂಥ ಒಂದು ಪೂರ್ವವಾದ ಸ್ಥಳವಾದ್ದರಿಂದ ಧಾತ್ರಿ ಅವರ ಮಹತ್ವ ಇದೆ. ದೇವಿ ಮಹಾವಿಷ್ಣುವಿನಿಂದ ಹಿಡಿದು ಪಿತೃಗಳವರೆಗೆ ಎಲ್ಲರಿಗೂ ಕಲ್ಯಾಣಕರವಾದಂಥ ಶ್ರೇಷ್ಠವಾದಂಥ ಇದನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಬೇಕು. ಇಂಥ ಸುಯೋಗ ಬಂದಿದೆ. ಆದ್ದರಿಂದಲೇ ಇವತ್ತಿನ ಸವತ್ತೇನು ಮಾಡಬೇಕಂತೆ, ತರ್ಪಣ ಕೊಟ್ಟವರು ರಾತ್ರಿ ಏನು ಮಾಡೋಂಗಿಲ್ಲ, ಅದಕ್ಕೆ ಅದು ಕೊಡೋದೇ ಇಲ್ಲ, ರಾತ್ರಿ ಊಟ ತಪ್ಪೆ ಗೊತ್ತಾಗ ಹೇಳಿ ಹಾಗೆ ಮಾಡಬಾರ್ದು. ಭಾಳ ಸೇರಿ ಫಲಾರು ಮಾಡೋಕೆ ಏನು ತೊಂದರೆ ಇಲ್ಲ, ಆದರೆ ಉಪರಾತ್ರಿ ದಿವಸ ಊಟ ಮಾಡಬಾರ್ದು. ಇವತ್ತು ತರ್ಪಣ ಕೊಟ್ಟವರು ಯಾರು ಊಟ ಮಾಡಬಾರ್ದು. ಬ್ರಹ್ಮಚರ್ಯ ಅಂತ ಬಹಳ ಶ್ರೇಷ್ಠವಾದದ್ದು. ರಾತ್ರಿಯವನ್ನ ಮಾಡಿದ ಮೇಲೆ ಬ್ರಹ್ಮಚರ್ಯ ಅಂತ ಬಹಳ ಶ್ರೇಷ್ಠವಾದದ್ದು. ಅರ್ಥ ಮಾಡಿಕೊಂಡ ಜೀವನದಲ್ಲಿ ಸಿದ್ಧಿ ಪಡ್ಕೊಳ್ಳೋದಕ್ಕೆ ಒಂದು ರಾಜಮಾರ್ಗ ಸಿಕ್ಕಿದೆ. ಇವತ್ತು ತುಂಬ ನೆನೆಸ್ಬೇಕು ನಾವು. ಇಲ್ಲಿ ಬಂದಾಗ ಎಲ್ಲಿಗೆ ಹೋಗಬೇಕು ಸತ್ಯ ಜಾತ್ರೆ, ನಮ್ಮ ರಾತ್ರಿಯವಳಕ್ಕಿಂತ ಫಸ್ಟೇ ಬಂದಾಗ 4-5 ವರ್ಷ ಕಡೆಗೆ ಇಲ್ಲಿ ಬಂದದ್ದು ಜ್ಞಾಪಕ. ಏಳೆಂಟು ವರ್ಷ ಕೆಳಗೆ ಬಂದಿದ್ದೆ, 2005 ಬಂದಿದ್ದೆ ಅಂತ ಕಾಣುತ್ತೆ. 2005 ಬಂದಾಗೆ ಆಮೇಲೆ ಬಂದಿರಲಿಲ್ಲ. ಇಲ್ಲಿ ಭಾರಿ ಚೆನ್ನಾಗಿ ಮಾಡ್ತಾರೆ, ಇಲ್ಲೇ ಹೋಗೋಣ ಅಂತ ಹೇಳಿದಾಗ ಅವ್ರು ಭಾರಿ ಖುಷಿಯಿಂದ ಶಿವರಾಮ್ ಮೊದಲು ಎಲ್ಲ ಸೇರಿಬಿಟ್ಟು ಬರಲೇಬೇಕು ಅಂತ ಭಾಳ ಹೇಳಿ ಬೆಳಗ್ಗೆ ಫೋನ್ ಮಾಡ್ತಾ ಎಲ್ಲಿದ್ದೀರಿ ಅಂತ ಹೇಳಿ ವ್ಯವಸ್ಥೆ ಮಾಡ್ತಿದ್ದಾರೆ ಶಿವರಾಮ್ ದಂಪತಿಗಳಿಗೆ. ಇವರು ಎಲ್ಲ ಕಾರ್ಯಕರ್ತರು ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಮೇಲೆ ಜ್ವತೆ ಕೇಳಕ್ಕೆ ಹೋಗಬಾರ್ದು. ಆಚಾರ್ಯ ಶ್ರೀಮದಾಚಾರ್ಯ ಮತ್ತುವೇ ಜನ್ಮ ಜನ್ಮ ನಿಮ್ಮ ಶ್ರೀಮದಾಚಾರ್ಯ ಮನ ರಕ್ಷಣೆ ಮಾಡಲಿ, ಜನ್ಮ ಜನ್ಮಕ್ಕೂ ಅವರು ಗುರುಗಳಾಗಲಿ ಅಂತ ಪ್ರಾರ್ಥನೆ ಮಾಡೋದು ಜೀವನದ ಗುರಿ ಆಗಲಿ. ಇದು ಸಹಕಾರ ಕೊಟ್ಟು ಮುರಳಿ ಮೊದಲಾದವರೆಲ್ಲ ಸಹಕಾರ ಕೊಟ್ಟು ಅವರೆಲ್ಲ ನೆರವಾಗಿದ್ದಾರೆ, ಅವರೆಲ್ಲ ದೇವರು ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ. ಈ ತಮಿಳಿನ ಪುಸ್ತಕಗಳು ಭಾರಿ ಕಡಿಮೆ ಇರೋದು, ಆಚಾರ್ಯ ಚರಿತ್ರೆಯೇ ಸಿಗೋದಿಲ್ಲ. ನಮ್ಮ ಪ್ರತಿಷ್ಠಾನದಿಂದ ಪೂರ್ಣಪ್ರಿಂಟ ದರ್ಶನ ಅಂತ ಒಂದು ಪ್ರತಿ ತಮಿಳಲ್ಲೇ ಪ್ರಿಂಟ್ ಆಗಿದೆ ಮತ್ತು ತುಂಬ ಕಲರ್ ಫೋಟೋಸ್ ಎಲ್ಲ ಅದರಲ್ಲಿದೆ. ಆ ಪುಸ್ತಕ ಸಿಗುತ್ತೆ ಹೆಚ್ಚಿಲ್ಲ, ಅವರಿಗೆ 25 copies ಉಳ್ಕೊಂಡಿದೆ ಅಷ್ಟೇ. ಇವತ್ತು ತಂದಿದ್ದೆ, ಬೇಕಾದವರು ತಮಿಳು ಬಂದು ಅದರ ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇಲ್ಲೇ ಮಾಡೋ ವ್ಯವಸ್ಥೆ ಇದೆ. ಪುಸ್ತಕ ಇರೋದು, ಈ ಪುಸ್ತಕ ಹೀಗಿರುತ್ತೆ, ಬೇಕಾದವ್ರು ತಗೊಳ್ಬಹುದು. ಅದು 75 rupees ಬೆಲೆಯ ಪುಸ್ತಕ ಇರೋದಿಷ್ಟೇ, ಆದ್ದರಿಂದ ಬೇಕಾದರೂ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಬೇರೆ ಧನ್ಯವಾದಗಳನ್ನು ಹೇಳಿ ಇದು ಹೆಚ್ಚತ್ತಾಗೋದಿಲ್ಲ. ಇಷ್ಟು ವೈಷಯಕ ಎಲ್ಲ ಆಗಬೇಕಾಗಿತ್ತು, ಮತ್ತೆ ಬಿಟ್ಟರು ನಿಮಗೇನು ಉಪಯೋಗ ಆಗ್ತಿದ್ದಲ್ಲ, ಈಗ ಉಪಯೋಗ ಆಗುತ್ತೆ ಅಲ್ಲ ಮುಗಿದಿದೆ, ಆದ್ದರಿಂದ ಉಪಯೋಗ ಆಗುತ್ತೆ. ತೀರ್ಥದ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನಾಳೆ ಕೂಡ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಇರೋದು ಅದಕ್ಕಿಂತ ಮುಗಿಸ್ಕೊಂಡು ಹೋಗ್ಬೋದು ಅಂತ ತಿಳಿಸಿ. ನಾಳೆ ಹುಣ್ಣಿಮೆ ದಿವಸ ಸ್ನಾನನೂ ಶ್ರೇಷ್ಠ, ಅದು ತುಲಾಮಾಸದಲ್ಲಿ ಇನ್ನೂ ಕಾವೇರಿ ಭಾರಿ ಶ್ರೇಷ್ಠ, ಕಾವೇರಿ ಶ್ರೇಷ್ಠ ತುಲಾಮಾಸದಲ್ಲಿ ಭಾರಿ ಶ್ರೇಷ್ಠ. ಇನ್ನೂ ತುಲಾಮಾಸ ಇದೆ, 17 ತುಲಾಮಾಸ ಇರೋದ್ರಿಂದ ಇನ್ನೂ ಬಹಳ ಶ್ರೇಷ್ಠವಾದ ಪರ್ವಕಾಲದಲ್ಲೂ ಪರ್ವಕಾಲ ಸಿಕ್ಕಾಗಿದೆ ನಮಗೆ. ಇದೆಲ್ಲದನ್ನು ಅನುಸಂಧಾನ ಮಾಡಿಕೊಂಡಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಿರೋದಷ್ಟೇ. ಅನುಸಂಧಾನ ಜಾಸ್ತಿ ಇದ್ದಷ್ಟು ಕೂಡ ಪಾಯಸ ಮಾಡಿರ್ತಾರೆ, ದ್ರಾಕ್ಷಿ ಹಾಕಿದ್ದೇವೆ, ಗೋಡಂಬಿ ಹಾಕಿದ್ದೇವೆ, ಹೇಳಿದಾಗೆಲ್ಲ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ. ದ್ರಾಕ್ಷಿ ಕೂಡ ಒಂದೊಂದೇ ಆ್ಯಡ್ ಮಾಡಿದಷ್ಟು ಕೂಡ ರುಚಿ ಹಾಗೆ ವೇರಿ ಆಗುತ್ತೋ ಆ ಥರ ಒಂದೊಂದು ಪರ್ವಕಾಲ ಸೇರಿದಷ್ಟು ಕೂಡ ಅದರ ಒಂದು ರುಚಿ ಅಭಿರುಚಿ ಜಾಸ್ತಿ ಆಗುತ್ತೆ. ಇಷ್ಟು ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಶ್ರೀಯತಾಂ ಕಮಲ ಮಹಾಪದ್ಮಯೋಗ ಇಲ್ಲ, ಈಗ ಹಾಕಿದ್ದಾರೆ, ಈಗಿಲ್ಲ. ಮಹಾಪದ್ಮಕ ಯೋಗ ಯಾವಾಗ ಬರುತ್ತೆ ಅಂದ್ರೆ ಅಮಾವಾಸ್ಯೆ ಭಾನುವಾರ ಅಥವಾ ಸೋಮವಾರ ಆದ್ರೆ ಪದ್ಮಯೋಗ ಅಂತ ಕರೀತಾರೆ, ಪದ್ಮಕ ಯೋಗ ಅಂತ ಕರೀತಾರೆ. ಎರಡು ಇಲ್ಲ, ಎರಡು ಕಂಪ್ಲೀಟ್ ಆಗಿದೆ, ಇಲ್ಲ ಅದು ಪದ್ಮಕ ಯೋಗ ಇಲ್ಲ.
ಕೆಲವು ವೇಳೆ ಪೌರ್ಣಿಮೆ ಗ್ರಹಣ ಇಲ್ಲಿ ಬಿದ್ದಿದೆ,
ಗ್ರಹಣ ಬಿದ್ದ ಭಾರಿ ಸರ್ ನಾವೆಲ್ಲ.